ఓ నమః హరిః ఓం. హయగ్రీవం చిదానంద విగ్రహం సదనుగ్రహం దశగ్రీవచ్చిదం శాపాన్ మణిగ్రీవ విమోచనం స్వనామ గ్రహణాదేవ నిరస్తగ్రహ విగ్రహం వృందావన గతం వందే బ్రహ్మరుద్రేంద్ర వందితం స్వాంతస్థానంత శయ్యాయ పూర్ణ జ్ఞానరసరణసే ఉత్తుంగవాక్యరంగాయ మధ్వశుద్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమ పరినిష్టం సత్వనిష్టం వరిష్టం సకరసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరక్షితానంతలీలాగోపాలపాలితాన్ విద్యాపయోనిధీన్ వందే బ్రహ్మ విద్యా గురున్మమ. బ్రహ్మచర్య హరిప్రీతి సువిద్యా పాదశారిన ఇష్టదాన్ కష్టహర్తృన్న విద్యామాన్యాన్ మునీన్మ. వాదిరాజ పదద్వంద్వ వారిజాసప్త మానసాన్ విశ్వప్రియ గురూన్ వందే మందోహం దేవి శుద్ధయే. సత్యం సత్యం పునః సత్యం విష్ణుతీర్థ ప్రదాదతః సర్వే కామా భవంత్యేవ శపథో బింబ సన్నిధౌ. చింతామణిం సుభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధిసంపత్ప్రదాయకం విజ్ఞాన విమరం శాంతం విజయాఖ్య గురుం భజే. శ్రీగురుభ్యో నమః. హరిః ఓం. ఓం జన్మాద్యస్య యతోన్వయాయతరతశ్చార్థేష్వభిఘ్నస్వరాట్ తేదే బ్రహ్మహృదాయాదితవయే ముఖ్యంతియం సూరయః. తేజో వారి మృదాం యథా విలిమయో యత్తర్త్రిసర్గో మృషా ధామ్నా స్వేన సదా నిరస్తకుహకం సత్యం పరం ధీమహే. శ్రీ గురుభ్యో నమః. నంతర వైవస్వత మనుగళ వంశద విస్తారవన్న తెలుసుకొడబేకు అంత ప్రశ్నె బర్తా ఇవే. ಅವಾಗ ಹೇಳ್ತಾರೆ ವಿವಸ್ವಾನ್ ನಾಮಕ ಸೂರ್ಯನ ಮಕ್ಕಳಾಗಿ ಬರ್ತಾ ಇದ್ದಾರೆ ವೈವಸ್ವದ ಮುನಿಗಳು. ಅವರು ಮಕ್ಕಳಿಲ್ಲ ಅಂದ ಕಾರಣದಿಂದ ಯಜ್ಞವನ್ನ ಮಾಡುತ್ತಾ ಇದ್ದಾರೆ. ಪುತ್ರ ಕಾಮಿಷ್ಠ ಯಾಗವನ್ನ ಮಾಡಬೇಕು ಅಥವಾ ನಾನಾ ರೀತಿಯಾಗಿರತಕ್ಕಂತಹ ಯಾಗಗಳನ್ನ ಮಾಡಬೇಕು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ವಿಶೇಷವಾಗಿರತಕ್ಕಂತಹ ಯಾಗವನ್ನ ಮಾಡುತ್ತಾ ಇದ್ದಾರೆ. ಆ ಮಾಡುವಾಗ ಮಿತ್ರಾವರುಣರು ವಿಶೇಷವಾದ ಪುರೋಹಿತರಾಗಿ ಬರ್ತಾ ಇದ್ದಾರೆ. ಅವರಿಗೆ ಹೇಳುತ್ತಾ ಇದ್ದಾರೆ ಸಂತಾನ ಬೇಕು, ಗಂಡು ಸಂತತಿ ಬೇಕು ಅಂತ. ಅವಾಗ ಯಾಗ ಮಾಡುವಾಗ ಹೆಂಡತಿ ಹೇಳಿ ಕಳಿಸ್ತಾ ಇದ್ದಾಳೆ, ಹೆಣ್ಣಾದರೆ ಚೆನ್ನಾಗಿರುತ್ತೆ. ನೋಡಿದರಂತೆ ಯಜಮಾನನ ಮಾತು ತೆಗೆದುಹಾಕ್ಲಿಕ್ಕಿಲ್ಲ, ಆತನ ಹೆಂಡತಿಯ ಮಾತು ತೆಗೆದುಹಾಕ್ಲಿಕ್ಕಿಲ್ಲ. ಮತ್ತೇನು ಮಾಡಬೇಕು? ಸಂಕಲ್ಪ ಮಾಡಿದರಂತೆ ಉಭಯವೂ ಸಿದ್ಧಿಯಾಗಲಿ, ಉಭಯ ಸಿದ್ಧಿಯಾಗಲಿ. ಇದು ವಿಶೇಷವಾಗಿ ಹರಿವಂಶದಲ್ಲಿ ಬರುತ್ತೆ ಮತ್ತು ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅದಕ್ಕೆ ಬಂದದ್ದೇ ಇಲ್ಲ, ಹೆಣ್ಣೆ ಬಡ್ತಾ ಇದ್ದಾಳೆ. ರಾಜ ಕೇಳಿದ, ನೀವು ಬ್ರಹ್ಮಜ್ಞಾನಿಗಳು ದೊಡ್ಡವರು, ಸಂಕಲ್ಪ ಮಾಡಿದಂತೆ ಫಲ ಬರಬೇಕು, ಹೆಣ್ಣೆ ಹೇಗೆ ಬಂತು? ಸಂಕಲ್ಪ ಮಾಡಿದ್ದು ನಿನ್ನ ಹೆಂಡತಿಯಪ್ಪ, ಆಕೆ ಹೆಣ್ಣು ಬೇಕು ಅಂದು ಅದಕ್ಕೆ ಹೆಣ್ಣು ಬಂತು. ಸರಿ, ಮಾಮೂಲಾಗಾದ್ರೆ ಒಬ್ಬ ವ್ಯಕ್ತಿ ಗಂಡು ಆಗಬೇಕು ಅಂತ ಅಂದುಕೊಳ್ತಾರೆ, ಹೆಣ್ಣಾದ್ರೆ ಅಡ್ಡಿ ಇಲ್ಲಪ್ಪ, ನಮಸ್ಕಾರ ಮಾಡಿ ಪುನಃ ಇನ್ನೊಂದಕ್ಕಾಗಿ ಪ್ರಯತ್ನ ಮಾಡುತ್ತಾರೆ. ಆದರೆ ಜಗತ್ತಿನಲ್ಲಿ ಯಾರೂ ಕೂಡ ಹುಟ್ಟಿದ ಕೂಸನ್ನು ಬದಲಾವಣೆ ಮಾಡಬೇಕು ಅಂತ ಯಾರು ಪ್ರಯತ್ನ ಪಟ್ಟಿಲ್ಲ. ಈಶ್ವರ ಪುರಾಣ ಪ್ರಪಂಚದಲ್ಲಿ ಅವರು ಪಟ್ಟರು ಈ ಹೆಣ್ಣೇ ಗಂಡಾಗಬೇಕು ಅಂತ ಶುರು. ಅಂತಹ ಕಾಲಕ್ಕೆ ಶ್ರೀಹರಿಯ ಕುರು ತಪಸ್ಸನ್ನು ಮಾಡುತ್ತಾರೆ. ಭಗವಂತ ಮೆಚ್ಚಿದ, ಹೆಣ್ಣನ್ನ ಗಂಡು ಮಾಡಿದ, ಇಲ್ಲ ಸುದ್ಯಮ್ನ ಆದದ್ದು. ಆದರೆ ಜೀವಿಯ ಕರ್ಮಾನುಸಾರ ಎಲ್ಲವೂ ಹೋಗುತ್ತೆ ಎಂಬುದನ್ನು ತೋರಿಕೊಡ್ತಾ ಇದ್ದಾರೆ. ತದನಂತರ ಮೇರು ಪರ್ವತದ ಸುತ್ತು ಪ್ರಾಂತದಲ್ಲಿರುವ ಸುಕುಮಾರವನ, ಅಲ್ಲಿಗೆ ರುದ್ರ ದೇವರು ಪಾರ್ವತೀದೇವಿ ಸದಾ ವಾಸ ಮಾಡುವ ಜಾಗ. ಪಾರ್ವತೀದೇವಿಗೆ ಅಲ್ಲಿ ಯಾರು ಗಂಡಸರ ಬರಬಾರದು, ಏಕಾಂತದಲ್ಲಿರುತ್ತೇವೆ ಅಂತ. ಆದ್ದರಿಂದ ರುದ್ರದೇವ ವರ ಕೊಡ್ತಾ ಇದ್ದಾರೆ, ಯಾರು ಗಂಡಸರು ಪ್ರವೇಶ ಮಾಡಿದರೆ ಹೆಂಗಸರಾಗಲಿ ಅಂತ. ಅವಾಗ ಆ ವರಕ್ಕೆ ಈ ಸುದ್ಯುಮ್ನ ತಾನು ಕುದುರೆಗಳ ಸಮೇತ ಎಲ್ಲ ಪರಿವಾರ ಸಮೇತ ಪ್ರವೇಶ ಮಾಡಿದರೆ ಬೇಟೆಗೆ ಹೋದವ ಎಲ್ಲಾರು ಹೆಣ್ಣಾದರು, ಕುದುರೆಗಳೂ ಹೆಣ್ಣಾದವು ಅಂದರು. ಕುದುರೆಗಳ ಸಹಿತ ಹೆಣ್ಣಾಗಿ ಆಶ್ಚರ್ಯ ಪಡ್ತಾ ಇದ್ದಾನೆ. ಕೊನೆಗೆ ಬುಧನ ಸಂಪರ್ಕ ಆಯಿತು, ಬುಧನ ವಿವಾಹ ಆಗಿ ಬುಧನಿಂದ ಪುರೂರವನನ್ನ ಪಡೆಯುತ್ತಾ ಇದ್ದಾರೆ. ತದನಂತರ ವಿವಸ್ವಾನ್ ನಾಮಕ ಸೂರ್ಯನ ಮಕ್ಕಳಾಗಿರತಕ್ಕಂತಹ ವೈವಸ್ವದ ಮನೆಗಳಿಗೆ ಅನೇಕ ಜನ ಮಕ್ಕಳಾಗಿ ಬರ್ತಾ ಇದ್ದಾರೆ. ಆ ಮಕ್ಕಳ ವಂಶವನ್ನು ವರ್ಣನೆ ಮಾಡುತ್ತಾ ಇದ್ದಾರೆ. ಇತ್ತ ಈ ಸುದ್ಯುಮ್ನ ಇರ ಆದ ಮೇಲೆ ಪುನಃ ವಸಿಷ್ಠರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಹೀಗಾಯಿತು ನನ್ನ ಪರಿಸ್ಥಿತಿ ಅಂದಾಗ ರುದ್ರದೇವರ ಕುರಿತು ತಪಸ್ಸನ್ನು ಮಾಡುತ್ತಾರೆ. ರುದ್ರದೇವರ ಕುರಿತು ತಪಸ್ಸನ್ನು ಮಾಡಿದರೆ ರುದ್ರದೇವರು ಹೇಳಿದರು, ನಾನು ಪೂರ್ಣವಾಗಿ ಬದಲಾವಣೆ ಮಾಡಲಿಕ್ಕಾಗಲ್ಲ, ಒಂದು ತಿಂಗಳು ಗಂಡು ಒಂದು ತಿಂಗಳು ಹೆಣ್ಣಾಗಲಿ ಎಂದರು. ಕೊನೆಗೆ ಪ್ರಜೆಗಳೆಲ್ಲರೂ ಕೂಡ ಅಂದುಕೊಂಡಂತೆ, ನಮ್ಮ ರಾಜ ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಒಂದು ತಿಂಗಳು ಹೆಣ್ಣು ಒಂದು ತಿಂಗಳು ಗಂಡು ಇದೇನು, ಅವಾಗೆ ವಿರಕ್ತರಾಗಿ ಹೊರಟು ಹೋಗ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತ ಆ ಜೀವಿಯ ಕರ್ಮಾನುಸಾರ ಆ ರೀತಿಯಾಗಿ ಅದ್ಭುತವಾಗಿ ಕಾರ್ಯ ಮಾಡಿಸ್ತಾ ಇದ್ದಾನೆ. ಗಂಡಾದಾಗಲೂ ಮಕ್ಕಳನ್ನು ಪಡೆದದ್ದೇ, ಹೆಣ್ಣಾದಾಗಲೂ ಮಕ್ಕಳನ್ನು ಪಡೆದದ್ದೇ, ಈ ರೀತಿ ವ್ಯವಸ್ಥೆ ಭಗವಂತ ಮಾಡಿದ ಅಂತ ಹೇಳಿದ್ರು. ಸರಿ, ತದನಂತರ ಆ ವಿವಸ್ವಾನ್ ನಾಮಕ ಸೂರ್ಯನ ಮಕ್ಕಳಾಗಿರತಕ್ಕಂತಹ ವಿವಸ್ವದ ಮನುಗಳಿಗೆ ಅನೇಕ ಜನ ಇಕ್ಷ್ವಾಕು ಮೊದಲಾದ ಅನೇಕ ಜನ ಮಕ್ಕಳು ಬರ್ತಾ ಇದ್ದಾರೆ. ಅದರಲ್ಲಿ ನಮಗೆ ತೋರುವುದು ಪ್ರಧಾನವಾಗಿ ಮೋಕ್ಷ ಸಾಧನವಾಗಿ ತೋರುವಂತಹ ಒಂದು ಕಥಾ ಹೇಳುತ್ತಾರಲ್ಲಿ, ನಾಭಾಗ ಬರ್ತಾ ಇದ್ದಾರೆ. ನಾಭಾಗ, ದುಷ್ಟ, ಕರುಷ ಮೊದಲಾದ ಎಲ್ಲರೂ ಮಕ್ಕಳು ಬಂದರು. ಅದರಲ್ಲಿ ನಾಭಾಗ ಎಲ್ಲರಿಗೂ ಆಸ್ತಿ ಹಂಚಿಕೊಡುವಾಗ ಅಪ್ಪ ಮಿಗಿತ ಗುರುಕುಲದಲ್ಲಿದ್ದ, ಗುರುಕುಲದಲ್ಲಿದ್ದವರಿಗೆ ಭಾಗ ಇಲ್ಲ, ಅದಕ್ಕೆ ನಾಭಾಗ, ಭಾಗ ಇಲ್ಲದವನಾದ. ಮತ್ತು ಬಂದ ಮೇಲೆ ಅಪ್ಪನ ಕೇಳುತ್ತಾನೆ, ನನಗೇನೂ ಇಲ್ಲ ಬದುಕಲಿಕ್ಕೆ, ಏನ್ ಮಾಡಲಿ? ಅವಾಗ ಹೇಳ್ತಾರೆ, ಅಂಗೀರಸರು ಯಜ್ಞ ಮಾಡುತ್ತಾ ಇದ್ದಾರೆ, ಆ ಯಜ್ಞದಲ್ಲಿ ಮಂತ್ರಗಳನ್ನು ಮರೀತಾರೆ, ಆ ಮರೆತಾಗ ನೀನು ನೆನಪು ಮಾಡಿಕೊಡು, ಯಜ್ಞ ಶೇಷ ಕೊಡುತ್ತಾರೆ, ನಿನಗೆ ಬದುಕೆಲ್ಲ ಆಗುತ್ತೆ. ಅಂದರೆ ಅರ್ಥ, ಒಂದು ಯಜ್ಞ ಮುಗಿದ ಮೇಲೆ ಯಜ್ಞ ಶೇಷ ಕೊಟ್ಟರೆ ಅದು ಎಷ್ಟಿರ್ತಾ ಇತ್ತು ಹಿಂದಿನ ಕಾಲದಲ್ಲಿ ಅಂತ ಹೇಳಿದರೆ, ಒಂದು ವ್ಯಕ್ತಿ ಇಡೀ ಜೀವನ ಬದುಕುವಷ್ಟು ದುಡ್ಡು ಎಲ್ಲ ಕೊಡುತ್ತಾ ಇದ್ರು. ಅಂದರೆ ಅದು ಯಜ್ಞ ಪ್ರಧಾನವಾದ್ದು ಅಂತ ಹೇಳ್ತಾರೆ. ನಾವು ನೋಡ್ತಾ ಇರ್ತೀವಲ್ಲಿ ಕೆಲವರಿಗೆ ನೋಡ್ತಾ ಇರ್ತೀವಿ, ಪೌರೋಹಿತ್ಯಕ್ಕಂತೆ ಹೋದಾಗ ದಕ್ಕದಿ ಬಿಟ್ಟದ್ದಾಯ್ತು, ಹವಮಾನ ಹೋಮ ಅಂತ ಕೊಡ್ತಾರೆ. ಹವಮಾನ ಹೋಮಕ್ಕೆ ಹೋದರೆ ಕೆಲವರು, ಎಲ್ಲರೂ ಕೆಲವರು, ಹವಮಾನ ಹೋಮಕ್ಕೆ ಬೇಕಾಗಿದ್ದೇ ತುಂಬಾ ತುಪ್ಪ ಜಾಸ್ತಿ ಬೇಕು, ನಾಲ್ಕು ಅಧ್ಯಾಯ ಹೋಮ ಆಗಬೇಕು, ಕಾಲು ಕೆಜಿ ತುಪ್ಪ ತರ್ತಾರೆ ಅಲ್ಲಿಟ್ಟು, ಇದರಲ್ಲಿ ಹವಮಾನ ಹೋಮ ಮುಗಿಸಿ ಉಳಿದದ್ದರಲ್ಲಿ ಎಲ್ಲರೂ ಬಡಿಸಲಿಕ್ಕೂ ಬೇಕು ಅಂತ ಹೇಳ್ತಾರೆ. ಹೇಗೆ ಆಗ್ಬೇಕು ಅದರಲ್ಲಿ? ಅದಕ್ಕೆ ಪೂರ್ಣವಾಗಿರತಕ್ಕಂಥ ಸಮೃದ್ಧಿಯಾದ ಪದಾರ್ಥಗಳು ಕೊಡತಾರಯ್ಯ ಅಂತ ಹೇಳಿದಾಗ ಹಾಗೇ ಆಯಿತು. ಆಂಗಿರಸರ ಯಜ್ಞಕ್ಕೆ ಹೋಗ್ತಾ ಇದ್ದಾರೆ. ಆ ಯಜ್ಞದಲ್ಲಿ ಅವರ ಮಂತ್ರ ಮರೆತದ್ದು ಆಯಿತು, ಇವರು ನೆನಪು ಮಾಡಿಕೊಟ್ಟದ್ದು ಆಯಿತು. ಆ ಅದಕ್ಕಾಗಿ ಯಜ್ಞ ಶೇಷವನ್ನು ಪೂರ್ಣವಾಗಿ ಕೊಟ್ಟು ಕಳಿಸ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ತಿರುಗಿ ಬರುವಂತಹ ಇವರ ಹಿಂದೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ, ಕಪ್ಪಾದ ವ್ಯಕ್ತಿ. ಯಾಕೆ ಬರ್ತಾ ಇದ್ದೀರಾ? ನಂದದು. ಅಲ್ಲ, ನಂದು, ನಂಗೆ ಕೊಟ್ಟಿದ್ದಾರೆ. ಇಲ್ಲಯ್ಯ, ನಂದೇ. ವಾದ ನಡೆಯಿತು. ಅವಾಗಂದ್ರು, ಯಾಕೆ ನಿಮ್ಮಪ್ಪನ್ನೇ ಕೇಳು. ಅಪ್ಪನ್ನ ಕೇಳಿದ್ರು. ಅಪ್ಪ ಹೇಳಿದ್ರು, ಹೌದಯ್ಯ, ಅದು ಅವರದ್ದೇ. ಯಾಕೆ? ಬಂದವರು ರುದ್ರದೇವರು, ಯಜ್ಞಶೇಷ ರುದ್ರಭಾಗ ಅಂದ್ರು. ಹೌದಾ, ಏನ್ ಮಾಡುವುದು? ಸರಿ, ಏನು ಇಲ್ಲ, ಅಪ್ಪ ಕೊಡಬೇಕಾದ ಭಾಗ ಇಲ್ಲ, ತಂದುಕೊಂಡ ಭಾಗ ಹೋಯಿತು, ಏನು ಮಾಡಲಿ ಎಂಬ ಇಲ್ಲ, ಪ್ರಶ್ನೆ ಇಲ್ಲ. ಹರಿ ಇದ್ದಾನೆ ಅಂತ ನೋಡಿಕೊಂಡು ರುದ್ರದೇವರ ಪಾದಕ್ಕೆ ಶಿರವಾಗಿ ನಮಸ್ಕಾರ ಮಾಡಿ ನಿಮದೆ ನಿಮಗೆ ಅರ್ಪಿತ ಅಂದ್ರು. ರುದ್ರದೇವರು ಮೆಚ್ಚಿದರಂತೆ. ಮೆಚ್ಚಿ ಅಪರೋಕ್ಷ ಜ್ಞಾನವೇ ಕೊಡ್ತಾ ಇದ್ದಾರೆ, ಭಾಗವನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ನೋಡಿ, ಚಿಕ್ಕ ಕಥಾ ನಾಭಾಗನ ಚರಿತ್ರ. ಈ ಚರಿತ್ರೆಯನ್ನ ತ್ರಿಕಾಲದಲ್ಲಿ ಯಾರು ಸ್ಮರಣೆ ಮಾಡುತ್ತಾರೋ ಅವರಿಗೆ ಏನು ಫಲ ಬರುತ್ತೆ ಅಂದ್ರೆ, ಏಕಾಂತ ಭಕ್ತಿರ್ ಗೋವಿಂದೆ, ದೇವರಲ್ಲಿ ಏಕಾಂತ ಭಕ್ತಿ ಬರುತ್ತೆ ಅಂತ ಅದ್ಭುತವಾದ ಫಲವನ್ನು ಹೇಳುತ್ತಾರೆ. ಅಂತ ನಾಭಾಗನ ಮಗನೇ ಅಂಬರೀಷ. ಹುಲಿಯ ಹೊಟ್ಟೆಯಲ್ಲಿ ಇಳಿ ಬರಲಿಕ್ಕೆ ಸಾಧ್ಯವ? ಹಾಗೆ ಭಗವಂತನ ಮೆಚ್ಚಿಸಿ ಮೂರು ದಿವಸದ ವ್ರತದಿಂದ ಅದ್ಭುತವಾಗಿ ಜಗತ್ತನ್ನೇ ಬೆಳಗಿದ ವ್ಯಕ್ತಿ ಅಂಬರೀಷ ಮಹಾರಾಜ. ಆ ರಾಜನ ಕಾಲದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಏಕಾದಶಿ ವ್ರತಾನುಷ್ಠಾನ ಮಾಡುತ್ತಾ ಇದ್ರಂತೆ. ತಿಳಿದು ಮಾಡುತ್ತಾ ಇದ್ರು, ರಾಜನಿಗೆ ಹೆದರಿ ಮಾಡುತ್ತಾ ಇದ್ದಿಲ್ಲ, ಎಲ್ಲರೂ ಮಾಡುತ್ತಾ ಇದ್ರು. ಅಂಥ ಕಾಲಕ್ಕೆ ದುರ್ವಾಸರು ಬರ್ತಾ ಇದ್ದಾರೆ, ಸಾಧನಾ ದ್ವಾದಶಿ, ಅಲ್ಪ ದ್ವಾದಶಿ, ತಾವು ಸ್ನಾನಕ್ಕೆ ಹೊರಟಿದ್ದಾರೆ, ಬರಲಿಲ್ಲ ಇನ್ನ. ಅಂಥ ಕಾಲಕ್ಕೆ ಪ್ರಧಾನವಾಗಿ ಆ ಘಳಿಗೆ ಮೀರುವುದರೊಳಗೆ ಪಾರಣೆ ಆಗಬೇಕು. ಅದು ಏಕಾದಶಿಯ ವ್ರತದ ಮಹಾತ್ಮ ಏನು ಅಂದರೆ ಸಾಧನೆ ಸಕಾಲ, ವಿಶೇಷವಾಗಿ ದ್ವಾದಶಿ ಪಾರಣೆ ಸಕಾಲಕ್ಕಾಗಬೇಕು. ನೋಡಿ, ದೇವರು ಉಪವಾಸ ಮಾಡಬೇಕು ಅಂತ ಎಷ್ಟು ಜೋರಾಗಿ ಹೇಳುತ್ತಾನೋ ಅಷ್ಟೇ ಜೋರಾಗಿ ಸಕಾಲಕ್ಕೆ ಊಟ ಮಾಡುವಂತಲೂ ಹೇಳುತ್ತಾನೆ ದೇವ. ಉಪವಾಸ ಬಿದ್ದೀಯ ಹಾಗೆ ಇದ್ಬಿಡು ಅಂತ ಹೇಳುತ್ತಾ ಇಲ್ಲ. ಆ ರೀತಿಯಲ್ಲಿ ದೂರ್ವಾಸರು ಬರುವ ತಡಾದರೆ ವಸಿಷ್ಠರ ಆಜ್ಞೆಯಿಂದ ನೀರನ್ನು ಸ್ವೀಕಾರ ಮಾಡುತ್ತಾ ಇದ್ದಾರೆ. ಅದು ಪಾರಣೆ ಮಾಡಿದ್ದು ಹೌದು, ಪಾರಣೆ ಉಪವಾಸ ಇದ್ದದ್ದು ಹೌದು ಅಂತ ಆ ನೀರನ್ನು ಸ್ವೀಕಾರ ಮಾಡಿದರೆ ನೀರಾದರೂ ಕೂಡ ಅತಿಥಿಗಳನ್ನು ಬಿಟ್ಟು ಹೇಗೆ ಕುಳಿತೀಯ ಅಂತ ಕೃತ್ಯವನ್ನ ಅಂದ್ರೆ ವಿಶೇಷವಾದ ಜಟೆಯನ್ನ ಕಿತ್ತಿ ಹೊಡೆದಾಗ ಆ ಕೃತ್ಯ ಬರತಾ ಇದೆ, ಸಂಹಾರ ಮಾಡಲಿಕ್ಕೆ ಕಳಿಸ್ತಾ ಇದ್ದಾರೆ. ಅಂತಹ ಕಾಲಕ್ಕೆ ತಾನಾಗಿ ಒದಗಿ ಬಂದದ್ದೇ ದೇವರ ಸುದರ್ಶನ ಚಕ್ರ ಅಂತ ಹೇಳ್ತಾ ಇದ್ದಾರೆ. ಅಂತಹ ಚಕ್ರ ಆ ಕೃತ್ಯವನ್ನ ಸಂಹಾರ ಮಾಡಿ ದೂರ್ವಾಸರ ಹಿಂದೆ ಬಿತ್ತು. ತಿರುಗಿದರು ತಿರುಗಿದರು ತಿರುಗಿದರು, ಎಲ್ಲಾ ಲೋಕಗಳನ್ನ ತಿರುಗಿದರು, ತಿರುಗಿ ಯಾರೂ ಸಾಹಸ ಮಾಡಲಿಲ್ಲ. ಶ್ರೀಹರಿಯ ಚಕ್ರ ಬರ್ತಾ ಇದೆ, ನಾವು ಯಾರು ನಿಮಗೆ ಶರಣು ಕೊಡ್ಲಿಕ್ಕಾಗಲ್ಲ. ನಂತರ ದೇವರ ಹತ್ತಿರ ಹೋದರೆ ಭಗವಂತ ಹೇಳ್ತಾನೆ, ಅಹಂ ಭಕ್ತ ಪರಾಧೀನಃ ಅಸ್ವತಂತ್ರ ಇವ ದ್ವಿಜ, ನಾನು ಅಸ್ವತಂತ್ರನಂತೆ ಭಕ್ತ ಪರಾಧೀನನಾಗಿರ್ತೇನೆ, ಯಾಕೆ ನನಗಾಗಿ ಎಲ್ಲ ಬಿಟ್ಟಿರ್ತಾರವರು, ಅಂಥವರಿಗಾಗಿ ನಾನು ನಿನ್ನ ಹತ್ತಿರ ಕರೆಯಲ್ಲ, ಮತ್ತೇನು ಮಾಡಬೇಕು. ಅಂಬರೀಷನೇ ಶರಣಾಗತನಾಗ ಬರುತ್ತಾರೆ, ಬಂದು ಅಂಬರೀಷನ ಶರಣಾಗತರಾಗಿ ಪಾದಸ್ಪರ್ಶ ಮಾಡುತ್ತಾರೆ. ನೋಡಿ ಅಲ್ಲಿ ಅಂಬರೀಷ ಮಹಾರಾಜ ಎಲ್ಲಿ, ದೂರ್ವಾಸರ ಎಲ್ಲಿ. ಅಂಥ ಕಾಲಕ್ಕೆ ದೂರ್ವಾಸರು ಬಂದು ಪಾದಸ್ಪರ್ಶ ಮಾಡಿದ ಕೂಡಲೇ ಪಾದಸ್ಪರ್ಶ ವಿಲಜ್ಜಿತ ಅಂತ ಹೇಳ್ತಾರೆ. ಲಜ್ಜಿತನಾಗ್ಬಿಟ್ಟು ನಾಚಿಕಾಯ್ತಂತೆ, ಅಯ್ಯೋ ದೊಡ್ಡವರು ನೀವಿಲ್ಲಿ ನಾನಿಲ್ಲಿ, ಕ್ಷಮಾ ಮಾಡಬೇಕು ಅಂತ ಕೇಳಿ ಸುದರ್ಶನ ಚಕ್ರವನ್ನ ಶಾಂತಗೊಳಿಸ್ತಾ ಇದ್ದಾರೆ. ಅಪ್ಪ ಭಗವಂತ ತನಾಗಿ ನನ್ನ ರಕ್ಷಣೆಗಾಗಿ ಕೊಟ್ಟ ಸುದರ್ಶನ ಚಕ್ರ, ಸ್ವಾಮಿ ಉದ್ಧಾರ ಮಾಡು ಇವರನ್ನ ಅಂತ ಕೇಳಿದಾಗ, ಅವರನ್ನ ಬಿಡಬೇಕು ಅವರ ಇದರಿಂದ ಅಂತ ಹೇಳಿದಾಗ ಅನುಗ್ರಹ ಮಾಡಿ ಕಳಿಸ್ತಾ ಇದ್ದಾರೆ. ಆ ಸುದರ್ಶನ ಚಕ್ರ ಶಾಂತ ಆಗಿದೆ. ನಂತರ ಆ ದೂರ್ವಾಸರು ಎಷ್ಟು ಕಾಲ ತಿರುಗಾಡಿ ಬಂದರು, ಅಷ್ಟು ಕಾಲ ಉಪವಾಸದಿಂದ ಕಾದಿದ್ದ ರಾಜ, ಯಾಕೆ ಅಂದ್ರೆ ಬ್ರಾಹ್ಮಣರು ಊಟ ಆಗಿಲ್ಲ, ನಾನು ಹೇಗೆ ಮಾಡಲಿ ಅಂತ. ಅವರ ಬಂದ ಮೇಲೆ ಅವರಿಗೆ ಭೋಜನ ಆದ ಮೇಲೆ ತಾನು ಭೋಜನ ಮಾಡುತ್ತಾ ಇದ್ದಾನೆ. ಅವಾಗಿ ದೂರ್ವಾಸರು ಹೇಳ್ತಾರೆ, ಇದಯ್ಯ ವಿಷ್ಣು ಭಕ್ತರ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. ಇಷ್ಟರ್ಥ ಮಾಡಿ ಬಂದ್ಬಿಟ್ರೆ ಸಾಕಾಗದು, ಆಚಾರ ಸ್ಪಷ್ಟ ಹೇಳುತ್ತಾರೆ. ಹಾಗಾದರೆ ಈ ಕಥೆಯಲ್ಲಿ ಏನು ಗೊತ್ತಾಯಿತು, ಅಂಬರೀಷ ಮಹಾರಾಜ ದೊಡ್ಡವ, ದೂರ್ವಾಸರು ಚಿಕ್ಕವರು ಅಂತ ತಿಳ್ಕೋಬೇಡಿ. ದೂರ್ವಾಸರು ಯಾವಾಗಲೂ ದೊಡ್ಡವರೇ, ಅಂಬರೀಷ ಮಹಾರಾಜ ಚಿಕ್ಕವನೇ. ಆದರೆ ದೂರ್ವಾಸರ ಹಿಂದಿನ ಕರ್ಮ ಹೇಗಿತ್ತು ಅಂದರೆ, ಕೃಷ್ಣನಾಗಿದ್ದಾಗ ಭಗವಂತ ಕೃಷ್ಣಾವತಾರದಲ್ಲಿ ದೇವರನ್ನ ಪರೀಕ್ಷೆ ಮಾಡಲಿಕ್ಕೆ ಬರುತ್ತಾರೆ. ದೇವರಿಗೆ ಸಿಟ್ಟು ಬರುತ್ತಾ ಇಲ್ವಾ ಅಂಥೇಳಿ ನಾನಾ ಪರೀಕ್ಷೆ ಕೊಡುತ್ತಾರೆ. ಕೊನೆಗೆ ಪಾಯಸ ಸುರಿದು ಬಿಡುತ್ತಾರೆ ದೇವರ ಮೇಲೆ, ಎಲ್ಲ ಮಾಡಿಬಿಡುತ್ತಾರೆ. ರಥದಲ್ಲಿ ಕೂತು ರುಕ್ಮಿಣಿ ಕೃಷ್ಣದಿಬ್ಬರು ರಥ ಸೆಳೆಯುವಂತೆ ಮಾಡುತ್ತಾರೆ, ತಿರುಗಾಡಿಸಿ ಬಿಡುತ್ತಾರೆ. ಅದರ ಫಲ ತಿರುಗಾಡಿದ್ದು ಅಂತ ಹೇಳ್ತಾ ಇದ್ದಾರೆ. ದೇವರನ್ನೇ ತಿರುಗಾಡಿಸಿದ್ರೆ ಹೇಗಾಗುತ್ತೆ, ಮುಯ್ಯಕ್ಕೆ ಮುಯ್ಯ ತೀರಿತು ಅಂತ ಭಗವಂತ ಎಲ್ಲದಕ್ಕೂ ತೀರಿಸ್ತಾನ ಅಷ್ಟೇ ಹೊರತು ಈ ರೀತಿ ಅಲ್ಲ ಅಂತ ತಿಳಿಸಿಕೊಡುತ್ತಾರೆ. ಯಾಕಂದ್ರೆ ದೂರ್ವಾಸರ ಸ್ಮರಣೆ ಮಾಡಿದರೆ ಸಾಕು, ನಮ್ಮ ಪಾಪಗಳೆಲ್ಲ ದಹನ ಆಗಿಬಿಡುತ್ತೆ ಅಂತ ಹೇಳ್ತಾರಂತ ಮಹಾನುಭಾವರು. ಆ ರೀತಿಯಲ್ಲಿ ಅಂಬರೀಷ ಮಹಾರಾಜನ ಚರಿತ್ರೆ ಅಂತ ತಿಳಿಸಿಕೊಟ್ಟು ಅಲ್ಲಿ ಆ ವಂಶವನ್ನೇ ಚೆನ್ನಾಗಿ ತಿಳಿಸ್ತಾ ಬರುತ್ತಾ ಇದ್ದಾರೆ. ಇಕ್ಷ್ವಾಕು ಮೊದಲಾದ ಮಹಾನುಭಾವರ ವಂಶ. ಇಕ್ಷ್ವಾಕು ಅಂದ್ರೆ ವೈವಸ್ವತ ಮನುಗಳು ಸೀನುವಾಗ ಹುಟ್ಟಿದವರೇ ಇಕ್ಷ್ವಾಕು. ಕ್ಷುವತೋ ಮನೋಹ ಜಗ್ನೆ ಅಂತ ಹೇಳುತ್ತಾರೆ. ಅಂಥ ಇಕ್ಷ್ವಾಕು ಮನುಗಳು, ಅವರ ವಂಶ ಆ ಸೂರ್ಯವಂಶ ಬೆಳೆದು ಬರತಾ ಇದೆ. ಅಲ್ಲಿ ಬಂದಿರತಕ್ಕಂಥವರೇ ಕಕುಸ್ಥ ಮಹಾರಾಜ ಅಂದರು. ಕಕುಸ್ಥ ಅಂದ್ರೆ ಕುತ್ತಿಗೆ ಬೆನ್ನು ಸೇರುವ ಪ್ರಾಂತಕ್ಕೆ ಕಕುತ್ ಅಂತ ಹೆಸರು. ಆ ಕಕುತ್ತಿನ ಮೇಲೆ ಕೂತವ ಕಕುದಿ ತಿಷ್ಠತೀತಿ ಕಕುಸ್ಥ ಅಂತ. ಇಂದ್ರದೇವರು ದೈತ್ಯರಿಂದ ಯುದ್ಧ ಮಾಡುವಾಗ ದೈತ್ಯರದ್ದು ಪ್ರಾಬಲ್ಯ ಜಾಸ್ತಿ ಆಯಿತು. ಆವಾಗ ಬ್ರಹ್ಮದೇವರನ್ನ ಕೇಳಿದರೆ, ಭೂಲೋಕದಲ್ಲಿ ಮಹಾರಾಜರಿದ್ದಾರೆ, ಅದರಲ್ಲಿ ಇವರಿದ್ದಾರಪ್ಪ ಕಕುಸ್ಥ ಮಹಾರಾಜ, ಆತನತ್ರ ಹೋಗಿ ನೀನು ಕೇಳಿದರೆ ಭಗವಂತನ ಸನ್ನಿಧಾನ ಜಾಸ್ತಿ ಇದೆ, ಅವರು ಸಹಾಯ ಮಾಡಿದರೆ ದೈತ್ಯರನ್ನು ಗೆಲ್ಲಬಹುದು. ಆವಾಗ ಅವರನ್ನು ಕರ್ಕೊಂಡು ಬಂದರೆ ಆಗ ಹೇಳುತ್ತಾರೆ, ನಾನು ಯುದ್ಧ ಮಾಡಬೇಕಾದರೆ ವಾಹನ ಬೇಕು, ವಾಹನ ಅಂದ್ರೆ ನಾನು ಹೇಳಿದ ಮೇಲೆ ಹೋಗಬಾರದು, ನಾನು ಅಂದುಕೊಂಡ ಕೂಡಲೇ ವಾಹನ ತಾನಾಗಿಯಲ್ಲಿ ಹೋಗ್ತಾ ಇರಬೇಕು, ಆ ರೀತಿ ವಾಹನ ಆದರೆ ಒಳ್ಳೇದು. ಹಾಗೆ ನಿಮ್ಮ ಮನಸ್ಸಿನಲ್ಲಿ ಬಂದದ್ದು ಗೊತ್ತಾಗಬೇಕಾದ್ರೆ ನನಗೆ ಬಿಟ್ಟು ಇನ್ನು ಯಾರಿಗೆ ಗೊತ್ತಾಗಲ್ಲ ಅಂತ ಮನೋಭಿಮಾನಿಗಳು ಇಂದ್ರದೇವರು ತಾವೇ ಎತ್ತಾಗಿ ಬಂದು ಅವರನ್ನ ಹೊತ್ತುಕೊಂಡ್ರು. ಆ ಎತ್ತಿನ ಕುತ್ತಿಗೆ ಬೆನ್ನು ಒಂದಾಗುವ ಜಾಗ ಕಕುತ್ತು, ಅಲ್ಲಿ ಕೂತವರು, ಅದರಿಂದ ಕಕುಸ್ಥ. ಆ ಕಕುಸ್ಥ ಮಹಾರಾಜನ ವಂಶದಲ್ಲಿ ಬಂದವರಿಂದ ರಾಮಚಂದ್ರನಿಗೆ ಕಾಕುಸ್ಥ ರಾಮ ಅಂತ ಹೆಸರು ಬಂತು. ಅಲ್ಲಿ ಬಂದಿರತಕ್ಕಂತಹ ರಾಮಚಂದ್ರ ಕಥಾ ಗೊತ್ತು, ನಾಲ್ಕು ರೂಪಗಳಿಂದ ಬಂದ: ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ವಾಸುದೇವ ಸಾಕ್ಷಾತ್ ರಾಮಚಂದ್ರ, ಮಿಕ್ಕದ್ದೆಲ್ಲ ಆವೇಶ ರೂಪಗಳು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಮೋಕ್ಷಪ್ರದ ವಾಸುದೇವ, ವಾಸುದೇವನೇ ರಾಮಚಂದ್ರನಾದ್ದರಿಂದ ಕೊನೆಗೆ ಹೇಳಿದ ಸಮಾಯಾತ ಸಮಾಯಾತ ಏ ಮೋಕ್ಷಪದೇಚ್ಛವ ಅಂತ ಹೇಳ್ತಾರೆ. ರಾಮಚಂದ್ರ ಕೃಷ್ಣನಂತೆ ಗಲಾಟೆ ಮಾಡಿಲ್ಲ, ಬಹಳ ಡಿಗ್ನಿಫೈಡ್ ಆಗಿದ್ದ. ಇಡೀ ಹತ್ತವತಾರಗಳಲ್ಲಿ ಜನರ ಜೊತೆ ಬೆರೆತ ಅವತಾರಗಳು ಎರಡು, ರಾಮಕೃಷ್ಣ ಇಬ್ಬರೇ. ಅದಕ್ಕೆ ಜನರಿಗೆ ಬಹಳ ವಿಶೇಷ, ಭಾಗವತ ಕೇಳಲಿಕ್ಕೆ ಶುರು ಮಾಡಿದ ಕೂಡ ಕೃಷ್ಣ ಅವತಾರ ಯಾವಾಗ ಅಂತ ಕಾದುಕೊಂಡಿರ್ತೇವೆ. ಅದರಲ್ಲೂ ಕೂಡ ರಾಮಕೃಷ್ಣರಲ್ಲಿ ವಿಶೇಷವಾಗಿರತಕ್ಕಂಥ ಜನರ ಅಂಟು ಇಟ್ಟುಕೊಂಡದ್ಯಾರು ಅಂದ್ರೆ ಕೃಷ್ಣ. ರಾಮ ಜನ ಜೊತೆಗೆ ಇದ್ದ, ದೂರನೇ ಇದ್ದ. ನೋಡಿ ಇಷ್ಟು ರಾಮಾಯಣ ನೋಡ್ತೀವಿ, ಎಲ್ಲಿ ರಾಮ ಗಲಾಟೆ ಮಾಡಿದ್ದು ಇಲ್ಲವೇ ಇಲ್ಲ, ಒಂದು ಚೂರು ಗಲಾಟೆ ಮಾಡಿಲ್ಲ. ನಮ್ಮವರು ಆ ಪದ ಬರೆದದಕ್ಕೆ ಚೂರು ಗೊತ್ತಾಗುತ್ತೆ, ಚಂದ್ರ ಬೇಕೆಂದು ತಾ ಹಠ ಮಾಡಿದ ಅಂಬುದಕ್ಕೆ ಹೌದಾ ಇಷ್ಟಾದ್ರೂ ಮಾಡಿದ್ನಲ್ಲ ಅಂತ ನಾವು ತೃಪ್ತಿ ಆಗ್ತೀವಿ. ಸರಿ, ಅಂಥ ರಾಮಚಂದ್ರ ಲೀಲೆಗಳನ್ನ ತೋರತಾ ಬರ್ತಾ ಇದ್ದಾನೆ. ಅದರಲ್ಲಿ ಹೇಳುತ್ತಾರೆ ಈ ಗ್ರಂಥಗಳು ಸಾತ್ವಿಕ ಗ್ರಂಥಗಳು ಹೇಗೆ ತೋರುತ್ತೆ ದೇವರನ್ನ ಅಂದ್ರೆ, ಆದಿ ಅಂತ್ಯಗಳನ್ನ ನೋಡಿ ಅಂತಾರೆ ಆಚಾರ್ಯರು. ಆದಿಯಲ್ಲಿ ಹೇಳಿದ್ದು ಸ್ಪಷ್ಟವಾಗಿ ದೇವರೇ ಬಂದದ್ದು, ದೋಷರಹಿತನಾದ ಶ್ರೀಹರಿಯೇ ಅವತಾರ ಮಾಡಿದ ಅಂತ ಸ್ಪಷ್ಟ. ರಾಮಾಯಣದಲ್ಲಿ ವಾಲ್ಮೀಕಿ ರಾಮಾಯಣದಲ್ಲೂ ಸ್ಪಷ್ಟ, ಶ್ರೀಹರಿಯೇ ಬಂದ. ಕೊನೆಯಲ್ಲಿ ಎಲ್ಲರೂ ನೋಡುತ್ತಿರುವಾಗ ರಾಮಚಂದ್ರ ಹೊರಟ, ಆತನ ಪಕ್ಕದಲ್ಲಿ ಶಂಖಚಕ್ರಗಳನ್ನು ಹಿಡಿದುಕೊಂಡು ಭರತ ಶತ್ರುಘ್ನರು ಹೊರಟರು. ಆತನ ಪಕ್ಕದಲ್ಲಿ ವಿಶೇಷವಾಗಿ ಸೀತಾದೇವಿ ಎರಡು ರೂಪಗಳಿಂದ ಕಾಣಿಸ್ತಾ ಹೊರಡತಾ ಇದ್ದಾನೆ, ಎಲ್ಲರಿಗೂ ಕಾಣಿಸಿ. ಇದು ರಾಮಚಂದ್ರನ ಕೊನೆಗೆ ಪರಂಧಾಮಕ್ಕೆ ಹೊರಟ ರೀತಿ. ಇದು ನಮಗೆ ಗೊತ್ತಲ್ಲ ಅಂದ್ರೆ ಮಧ್ಯೆ ನೋಡಿ ಅಂದು, ಮಧ್ಯೆ ಹೆಂಡತಿಗಾಗಿ ಅತ್ತ, ಎಷ್ಟು ಅತ್ತ ಅಂದ್ರೆ ಲಕ್ಷ್ಮಣ ಹೇಳ್ತಾನೆ, ನೀನಿಂಥ ಪುರುಷ ಅಳಬಹುದೇ ಹೀಗೆ ಅಂತ. ಎಲ್ಲಿ ನೋಡಿದ್ರು ದಡ ದಡ ಕಣ್ಣಲ್ಲಿ ನೀರು ಬರುತ್ತೆ. ಶ್ರೀನಿವಾಸನು ಅಷ್ಟೇ, ಇಡೀ ಶ್ರೀನಿವಾಸ ಕಲ್ಯಾಣ ಅಳ್ತಾ ಇರ್ತಾನೆ. ಇದೇನಪ್ಪ ಈ ತರ ನಾಟಕ ಅಂತ ಹೇಳಿದ್ರೆ, ನೋಡಿ ಅವನಿಗೆ ಅಳು ಇದೆಯಾ ಇಲ್ಲವಾ ಅಂತ. ಬೇರೆಯವರಿಗೆ ಸಾಧನೆ ಆಗ್ಬೇಕಾಗಿದೆ, ಇವನು ಯಾವಾಗೂ ಅಳತಾ ಇರ್ತಾನೆ ಅಂತ ತಿಳ್ಕೊಂಡಿದ್ರೆ ಅವರ ಗಳುವೇ ಖಚಿತ. ಆದರೆ ನಾವು ಹಾಗೆ ತಿಳ್ಕೊಂಡ್ರೆ ಅಲ್ಲ ರೀ, ಅಳು ಇಲ್ಲ ಅಂತ ಹೇಗೆ ಹೇಳ್ತೀರಾ? ಅತ್ತನಲ್ಲ ಅಂದ್ರೆ ಮೊದಲು ಅಳುವನಲ್ಲ, ಕೊನೆಯಲ್ಲೂ ಅಳುವನಲ್ಲ, ಮಧ್ಯದಲ್ಲಿ ಅಳತಾನ, ಅವನ ಗಳುವೇ ಇಲ್ಲ ಅಂತ ಆಚಾರ್ಯರು ತೋರಿಸಿಕೊಟ್ರು. ರಾಮಾಯಣ ಓದಿದ್ರು ಯಾರಿಗೂ ಅರ್ಥ ಆಗ್ಲಿಲ್ಲ, ಆಚಾರ್ಯರಿಗೆ ಮಾತ್ರ ನೋಡಿ ಚೆನ್ನಾಗಿ ತೋರಿಸಿಕೊಟ್ರು ಅವರು. ಆ ರೀತಿಯಲ್ಲಿ ರಾಮಚಂದ್ರ ತಾನು ಧರ್ಮವನ್ನ ನಡೆದು ತೋರಿಸಿದ, ಆಚರಣೆ ಮಾಡಿ ತೋರಿಸಿದ ಮಹಾನುಭಾವ. ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳ್ತಾರೆ. ಈ ಶಬ್ದ ಯಾರ ಬಾಯಿಂದ ಬಂದದ್ದು ಗೊತ್ತೋ? ರಾವಣಾಸುರ ಹೇಳುತ್ತಾನೆ ಮಾರೀಚನಿಗೆ ಬಂದು, ರಾಮಚಂದ್ರ ಬಹಳ ವ್ಯರ್ಥ, ಅಪ್ಪನೇ ಹೊರಗೆ ಹಾಕಿದ್ದಾನೆ, ಅಂಥವನಾಗಿರ್ಬೇಕು ಅವನು ಅಂತ ಇಷ್ಟೆಲ್ಲ ಹೇಳಿದರೆ ಮಾರೀಚ ಹೇಳ್ತಾನೆ, ರಾಮನ ಕುರಿತು ನಿನಗ್ ಗೊತ್ತಿಲ್ಲ, ನನಗ್ ಗೊತ್ತು, ರಾಮೋ ವಿಗ್ರಹವಾನ್ ಧರ್ಮ, ಧರ್ಮದ ವಿಗ್ರಹ ಅಂತ ಮಾರೀಚನ ಬಾಯಿಂದ ಬಂದದ್ದು. ಆ ರೀತಿಯಾಗಿರತಕ್ಕಂಥ ಅದ್ಭುತವಾದ ರಾಮಚಂದ್ರ ನೋಡಿ ಆತ ತೋರಿಸ್ತೇ ವಿಶೇಷ. ಇಲ್ಲೆಲ್ಲ ಕಡೆ ಒಂದು ಸಂಶಯ ಬರುತ್ತೆ ನಿಮ್ಗೆ, ರಾಮಾಯಣ ಎಲ್ಲ ಗೊತ್ತು, ನಾನು ಹೇಳಿ ಕೊಟ್ಟಿಲ್ಲ. ಅಲ್ಲಿ ರಾಮ ಮನುಷ್ಯರಾಗಿ ಹುಟ್ಟಿದ ನಾವು ಹೇಗಿರಬೇಕು ತೋರ್ಲಿಕ್ಕೆ ಬಂದದ್ದು, ನಡತ ಹೀಗಿರಬೇಕು ಅಂತ ತೋರಿದ. ಸಂಶಯ ಬರುತ್ತಾ ಇಲ್ವಾ? ಯಾಕೆಂದ್ರೆ ಕಷ್ಟಗಳು ಬಂದಾಗ ತಡಕೊಂಡು ನಿಗ್ರಹ ಮಾಡಿ ಚೆನ್ನಾಗಿ ಬದುಕಿ ಹೀಗಿರಬೇಕು ಅಂತ ತೋರಿದ. ನೀನು ದೇವ, ನಿನಗೆ ದುಃಖವೇ ಇಲ್ಲ, ದುಃಖದ ನಾಟಕ ಮಾಡುತ್ತೀಯ. ಈಗ ನಾನು ರಾಮಾಯಣ ಕೇಳಿದೆ, ದೇವ ಅಂತನೂ ಗೊತ್ತಾಯಿತು. ಗೊತ್ತಾದ ಮೇಲೆ ಅಲ್ಲ ರಾಮಚಂದ್ರ ಬಂದ ಈ ತರ ಎಲ್ಲ ತೋರಿಕೊಟ್ಟ ಅಂದ್ರೆ ನೀನು ದೇವ ಹಾಗಿರಲಿಕ್ಕೆ ಸಾಧ್ಯ, ನಾನು ಮನುಷ್ಯ ಹೇಗಿರಲಿಕ್ಕೆ ಸಾಧ್ಯ? ರಾಮಾಯಣ ನೋಡಿ ಅದೇ ತರ ಇರಬೇಕು ಅಂದ್ರೆ ನಂಗೆ ಹೇಗೆ ಸಾಧ್ಯವಯ್ಯ ಎಂಬ ಪ್ರಶ್ನೆ ಹಾಗೇ ಕೂತಿರುತ್ತಲ್ಲ. ರಾಮಾಯಣ ನೋಡಿ ನಂತರ ನೀವು ಮಾಡಿ ಅಂದ್ರೆ ನಾನು ಹೇಗೆ ಮಾಡ್ತೇನೆ, ನೀನ್ ದೇವ ಏನು ಬೇಕಾದ್ರೂ ಮಾಡ್ತೀಯಪ್ಪ, ಇದಕ್ಕಿದ್ದಂತೆ ಗರುಡ ದೇವರನ್ನ ಕರೆಸ್ತೀಯ, ಅದು ಮಾಡ್ತೀಯ, ಇದು ಮಾಡ್ತೀಯ, ಎಲ್ಲ ಮಾಡ್ತೀಯ, ಮತ್ತೆ ನಂಗೆಲ್ಲಾಗತ್ತೆ. ಇನ್ನೊಂದು, ನಾನು ಸಂಸಾರದಲ್ಲಿದ್ದೇನೆ, ನೀನಿರ್ಲಿಕ್ಕೂ ನಾನಿರ್ಲಿಕ್ಕೂ ವ್ಯತ್ಯಾಸ ಬಹಳ ಇದೆ. ನೀನು ದೇವ, ನಿನ್ ದುಃಖವೇ ಇಲ್ಲ, ನನ್ ದುಃಖಮಯ. ಆದ್ದರಿಂದ ನಿನ್ನನ್ನ ನೋಡಿ ನೀನು ಅವತಾರ ತಗೊಂಡು ನಿನ್ನ ಪ್ರಕಾರ ನಾವಿರಬೇಕು ಅಂತ ಹೇಳಲಿಕ್ಕೆ ಬಂದದ್ದೇ ನಿನ್ನ ಅವತಾರ ಆದರೆ ವ್ಯರ್ಥ ಆಯಿತು. ಯಾಕೆ ನಮ್ಗಿರ್ಲಿಕ್ಕಾಗಲ್ಲ, ನಿನ್ ದೇವ ಅಂತ ಗೊತ್ತು, ನೀನಿದ್ದಂತೆ ನಾವಿರ್ಲಿಕ್ಕಾಗತ್ತ, ಮತ್ತೆ ಯಾಕೆ ತೋರ್ಬೇಕು? ಅವಾಗ ಹೇಳ್ತಾರೆ ರಹಸ್ಯ, ರಾಮ ಈ ತರ ಇರಬೇಕು, ಮನುಷ್ಯನಾದವ ಈ ತರ ಇರಬೇಕು ಅಂತ ತೋರಿಸಿದ. ನನಗಾಗಲ್ಲ ಅಂತೀಯ, ನನ್ನ ಸ್ಮರಣೆ ಮಾಡು, ನಿನ್ನೊಳಗೆ ನಾನೇ ಇದ್ದೇನೆ, ರಾಮಚಂದ್ರ ನಮ್ಮೊಳಗೆ ಇದ್ದಾನೆ, ನನ್ನ ಸ್ಮರಣೆ ಮಾಡಿದರೆ ನಿಮ್ಮನ್ನು ನನ್ನಂತೆ ಇರುವಂತೆ ನಾ ಮಾಡುತ್ತೇನೆ. ಹೌದಲ್ವಾ? ನಿನ್ನ ಪಾಪಕರ್ಮ ಕೂತಿದ್ಯಾ, ನಿನಗೆ ಶಕ್ತಿ ಇಲ್ಲವಾ, ನಿನಗೆ ಈ ತರ ಇರ್ಲಿಕ್ಕಾಗಲ್ವಾ? ಸರಿ, ನಾನು ಒಪ್ಪಿದೆ, ಆ ತರ ಇರಬೇಕು ಅಂತಿದೀಯಾ, ಇಡುವವ ನಾನು. ಆದ್ದರಿಂದ ನನ್ನನ್ನ ನೋಡಿ, ನಾನು ಈ ತರ ಇಟ್ಟದ್ದನ್ನ ನೋಡಿ ನನ್ನ ಸ್ಮರಣೆ ಮಾಡಿದರೆ ನಾನೇ ನಿಮ್ಮನ್ನ ಈ ಕ್ರಮದಲ್ಲಿ ಇಡುತ್ತೇನೆ ಅಂತ ರಾಮಾಯಣ ಹೊರಟದ್ದಷ್ಟೇ ಹೊರತು ನಾನು ಹೀಗಿದ್ದೇನೆ, ನಿಮ್ಮ ಪಾಡಿಗೆ ನೀವು ನಂತರನೇ ಇದ್ದು ಬಿಡಿ ಅಂತ ಹೇಳಿ ಹೊರಟದ್ದಲ್ಲ. ಆ ರಾಮನ ಚಿಂತನೆಯಿಂದ ರಾಮ ನಮ್ಮನ್ನ ಆ ತರ ಕರಕೊಂಡು ಹೋಗ್ತಾನೆ ಅಂತ. ಆ ತರ ರಾಮಚಂದ್ರನ ವಂಶ ಲವಕುಶದಿಂದ ಶುರುವಾಗಿ ತುಂಬಾ ದೊಡ್ಡದಾಗಿ ಬೆಳೆಯಿತು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಅನೇಕ ವಿಶೇಷಗಳು ಬರುತ್ತೆ, ತುಂಬಾ ವಿಶೇಷಗಳು ಬರುತ್ತೆ. ಅದರಲ್ಲಿ ನಾವು ರಾಮಾಯಣ ಎಂದು ಪೂರ್ಣ ಕೇಳೋದೇ ಇಲ್ಲ. ರಾಮ ಬಂದ, ಸೀತೆಯನ್ನು ಕರ್ಕೊಂಡು ಬಂದ, ಕಾಡಿಗೆ ಹೋದ, ರಾವಣಾಸುರನ ಕೊಂದ, ಮನೆಗೆ ಬಂದ, ಮೇಲೆ ಹೊರಟ, ಇಷ್ಟೇ ರಾಮಾಯಣ ಅಲ್ವಾ? ಒಂದು ಮಾತಲ್ಲಿ ಹೇಳಬೇಕಾದ್ರೆ ಅನೇಕ ಪ್ರಮೇಯಗಳು ಬರುತ್ತೆ, ಅದ್ಭುತವಾದ ಪ್ರಮೇಯ ಬರುತ್ತೆ. ಒಂದು ಚಿಕ್ಕದು ಹೇಳಬೇಕಾದ್ರೆ, ರಾವಣಾಸುರ ಬಂದು ಸೀತೆಯನ್ನ ಕರ್ಕೊಂಡು ಹೋಗ್ತಾರಲ್ಲ, ಅಂದ್ರೆ ಸೀತಾ ಪ್ರತಿಕೃತಿನ ಆಕಾರವನ್ನ ಕರ್ಕೊಂಡು ಹೋಗಿದ್ದು. ಆದರೆ ರಾಮಚಂದ್ರ ಬಂದು ಜಟಾಯುವನ್ನ ನೋಡುತ್ತಾನೆ, ಬಿದ್ದಿರ್ತಾನೆ ಜಟಾಯು. ಜಟಾಯುವನ್ನ ನೋಡಿದಾಗ ಜಟಾಯು ಹೇಳುತ್ತಾನೆ, ಹೀಗೆ ಕರ್ಕೊಂಡು ಹೋಗಿದ್ದಾನೆ ರಾವಣಾಸುರ, ತಗೊಂಡು ಹೋಗಿದ್ದಾನೆ ಅಂತ ಹೇಳುತ್ತಾ ಕೊನೆಗೆ ಸಮಾಧಾನ ಮಾಡುತ್ತಾನೆ. ಆ ಪ್ರಾಣ ಹೋಗುವ ಪರಿಸ್ಥಿತಿಯಲ್ಲೂ ರಾಮನ ಸಮಾಧಾನ ಮಾಡುತ್ತಾನೆ. ರಾಮಚಂದ್ರ, ಸೀತೆಯನ್ನ ರಕ್ಷಣೆ ಮಾಡಲಿಕ್ಕೆ ನನ್ನನ್ನು ಇಟ್ಟಿದ್ಯಾ ನೀನು, ಆದರೆ ನನಗೆ ರಕ್ಷಣೆ ಮಾಡಲಿಕ್ಕಾಗಿಲ್ಲ, ಅದ್ರ ಚಿಂತನೆ ಮಾಡಬೇಡ, ಯಾಕೆ ನಿನಗೆ ಸೀತೆ ಸಿಗತ್ತಾಳೆ ಅಂತ ಹೇಳುತ್ತಾನೆ. ಹೇಗೆ ಜಟಾಯು ಹೇಳಿದ್ದು ಸೀತೆ ಸಿಗ್ತಾಳೆ ಅಂದ್ರೆ, ಇಲ್ಲ, ಆ ರಾವಣಾಸುರ ಸೀತೆಯನ್ನ ಕರಕೊಂಡು ಹೋದ ಮುಹೂರ್ತ ಇದೆಯಲ್ಲ, ಆ ಮುಹೂರ್ತದ ಹೆಸರು ವಿಂದ ಅಂತ. ನಮ್ಗೆ ಯಾವ ಪರಿಚಯವೇ ಇಲ್ಲ, ವಿಂದ ಅಂತ ಮುಹೂರ್ತ. ಆ ಮುಹೂರ್ತದ ಬಲ ಏನು ಅಂದ್ರೆ, ಆ ಮುಹೂರ್ತದಲ್ಲಿ ಯಾರಾದರೆ ವಸ್ತುವನ್ನ ಕದ್ದು ತಗೊಂಡು ಹೋಗ್ತಾರೋ, ವಸ್ತುವನ್ನಾಗ್ಲಿ ವ್ಯಕ್ತಿಯನ್ನಾಗ್ಲಿ ತಗೊಂಡು ಹೋಗ್ತಾರೋ, ಅವರಿಗೆ ಆ ವಸ್ತು ಸಿಗಲ್ಲ, ಯಾರ ವಸ್ತು ಆಗಿರುತ್ತೋ ಅವರಿಗೆ ಸಿಗುತ್ತೆ. ಇದು ಜ್ಯೋತಿಷ್ಯಾಸ್ತ್ರದ ಲಕ್ಷಣ. ಅದನ್ನು ಹೇಳುತ್ತಾನೆ ಜಟಾಯು, ಈ ಮುಹೂರ್ತದಲ್ಲಿ ತಗೊಂಡು ಹೋದ, ಆದ್ದರಿಂದ ಸೀತೆ ನಿನಗೆ ಸಿಕ್ಕೇ ಸಿಗತ್ತಾಳೆ ಎಂತ ಇದು. ಆದಮೇಲೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ರಾಮಚಂದ್ರ ಎಲ್ಲವನ್ನ ಕೇಳ್ತಾ ಬರ್ತಾನೆ, ಗಿಡಗಳನ್ನ, ಬಳ್ಳಿಗಳನ್ನ, ಮೃಗಗಳನ್ನ, ಸೀತೆಯನ್ನು ನೋಡಿದ್ದೀರಾ, ಸೀತೆಯನ್ನು ನೋಡಿದ್ದೀರಾ ಅಂತ ಹೇಳ್ತಾ. ನಾವು ಏನು ಇದು ಹುಚ್ಚ, ಆ ಗಿಡಗಳನ್ನ ಕೇಳಿದ್ರೆ ಹೇಳುತ್ತಾ, ಆ ಮೃಗಗಳನ್ನ ಕೇಳಿದ್ರೆ ಹೇಳುತ್ತಾ ಅಂದ್ರೆ, ಅಲ್ಲಿ ಚೆನ್ನಾಗಿ ಹೇಳ್ತಾರೆ. ಲಕ್ಷ್ಮಣ ಹೇಳ್ತಾನೆ, ರಾಮಚಂದ್ರ ನೋಡು, ನೀನು ಕೇಳಿದ ಕೂಡಲೇ ಇಲ್ಲಿದ್ದ ಮೃಗಗಳೆಲ್ಲ ಎದ್ದು ದಕ್ಷಿಣ ದಿಕ್ಕನ್ನು ತೋರುತ್ತಾ ಇವೆ, ಮುಖ ದಕ್ಷಿಣ ದಿಕ್ಕಿಗೆ ಮಾಡಿವೆ, ಆದ್ದರಿಂದ ಸೀತೆ ದಕ್ಷಿಣ ದಿಕ್ಕಿಗೆ ಹೋಗಿರಬೇಕು ಅಂತ ಲಕ್ಷ್ಮಣ ಹೇಳುತ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ ಒಳಗಿನದ್ದು. ಈ ತರ ಅನೇಕ ಕಡೆ ಭಗವಂತ ತನ್ನ ತಾಕತ್ತನ್ನ, ಅಂದ್ರೆ ಪ್ರಕೃತಿಯೊಳಗೆ ಅವನೇ ಇದ್ದಾನೆ, ಆ ಪಶುಗಳಲ್ಲೂ ಅವನೇ ಇದ್ದಾನೆ, ಮೃಗಗಳಲ್ಲೂ ಅವನೇ ಇದ್ದಾನೆ. ನಾನೇ ಇದ್ದು ನಿಮಗೆ ಆಯಾ ಕಾಲದಲ್ಲಿ ಹೇಗೆ ಸೂಚನೆ ಕೊಡುತ್ತೇನೆ ನೋಡಿ ಅಂತ ತನ್ನ ರೂಪದ ವ್ಯಾಪಾರವನ್ನ ರಾಮಚಂದ್ರ ಅದ್ಭುತವಾಗಿ ತೋರಿಕೊಡುತ್ತಾನೆ. ಅಷ್ಟೇ ಅಲ್ಲದೆ ರಾಮ ಶಾಂತಿಯ ಪ್ರತೀಕ, ಶಾಂತಿ. ಕ್ರೋಧ ಇದ್ದರೆ ಕ್ರೋಧಕ್ಕೆ ವಿರೋಧಿ ರಾಮಚಂದ್ರ. ರಾಮ, ಲಕ್ಷ್ಮಣರು, ಸೀತಾದೇವಿ ಎಲ್ಲರೂ ಇರ್ತಾರೆ, ಅಷ್ಟರೊಳಗೆ ಶಬ್ದ ಕೇಳತಾ ಇರುತ್ತೆ. ಶಬ್ದ ಕೇಳತಾ ಇದ್ರೆ ರಾಮಚಂದ್ರ ಹೇಳ್ತಾನೆ, ನೋಡಯ್ಯ ತುಂಬಾ ಶಬ್ದ ಕೇಳತಾ ಇದೆ, ಎಲ್ಲಿಂದ ನೋಡಿದರೆ ಗಿಡ ಏರಿ ನೋಡುತ್ತಾನೆ ಲಕ್ಷ್ಮಣ, ದೂರದಲ್ಲಿ ಭರತ ಬರ್ತಾ ಇರ್ತಾನೆ, ಸೈನ್ಯ ಸಮೇತ ಬರ್ತಾ ನೋಡಿ ಹಲ್ಲು ಕಡಿತಾ ಹೇಳುತ್ತಾನೆ, ಇವನಿಗೆ ನಿನ್ನ ಕಾಡಿಗೆ ಅಟ್ಟಿದ ರಾಜ್ಯ ಮೇಲೆ ಕೂತದ್ದು ಸಾಕಾಗಲಿಲ್ಲ, ನಿನ್ನನ್ನೂ ಮುಗಿಸಿಬಿಡಬೇಕು ಅಂತ ಬರ್ತಾ ಇದ್ದಾನೆ ನೋಡ್ರಿ ರಾಮಚಂದ್ರ ಅಂತ ಹೇಳಿದ ಕೂಡಲೇ ರಾಮ ಹೇಳುತ್ತಾನೆ, ಲಕ್ಷ್ಮಣ ನಿನಗೆ ಪರಿಚಯ ಇದೆಯೋ ಇಲ್ಲವೋ, ಭರತನ ಪರಿಚಯ ನನಗಿದೆ, ಭರತ ಅಂಥವನಲ್ಲ. ಅಲ್ಲ, ಹಾಗಾದರೆ ನಿನ್ ನೋಡಬೇಕಂತಾದರೆ ಚತುರಂಗ ಬಲ ಸೈನ್ಯ ಯಾಕೆ? ಚತುರಂಗ ಬಲ ಸೈನ್ಯ ಯಾಕೆ ತರುತ್ತಾನೆ? ಅದು ರಾಮಚಂದ್ರ ಹೇಳುತ್ತಾನೆ, ಮಹಾರಾಜರನ್ನ ಕರೆಯಬೇಕಾದರೆ ಒಬ್ಬರೇ ಬಂದು ಕರೆಯಬಾರದು, ಚತುರಂಗ ಬಲ ಸಮೇತವಾಗಿ ಕರೆಯಬೇಕು, ಅದಕ್ಕೆ ಬರ್ತಾ ಇದ್ದಾನೆ ಅಂತ ರಾಮಚಂದ್ರ ಹೇಳುತ್ತಾನೆ. ಆ ರೀತಿಯಾಗಿ ಭಗವಂತ ಅಷ್ಟೇ ಯಾಕೆ, ಶುಕಾಚಾರ್ಯರು ಬರುತ್ತಾರೆ, ತೋಂಡಮಾನ ಶುಕಾಚಾರ್ಯರನ್ನ ಕರ್ಕೊಂಡು ಬರುತ್ತಾನೆ. ಬಂದರೆ ಆ ಶುಕಾಚಾರ್ಯನ ಸ್ವಾಗತ ಮಾಡಲಿಕ್ಕೆ ನಾಲ್ಕು ಜನ ಸಾಕಲ್ಲ, ಬನ್ನಿ ಅಂತ ಕರ್ಕೊಂಡು ಹೋಗ್ಬೋದು. ಇಲ್ಲ, ಹೇಳುತ್ತಾರೆ ಆ ರಾಜ್ಯದ ಹೊರಗೆ ದೊಡ್ಡ ಮೈದಾನ, ಅಲ್ಲಿ ಚತುರಂಗವರ ಸೈನ್ಯ ನಿಂತಿದೆ, ಅವರೊಬ್ಬರೇ ರಥದಲ್ಲಿ ಬರ್ತಾ ಇದ್ದಾರೆ, ಅವರನ್ನ ಸ್ವಾಗತ ಮಾಡಲಿಕ್ಕೆ ಇಡೀ ಚತುರಂಗವರ ಸೈನ್ಯ ಸಹಿತವಾಗಿ ರಾಜ ಹೋಗಿ ಕರ್ಕೊಂಡು ಬರ್ತಾನೆ. ಒಬ್ಬ ಬ್ರಾಹ್ಮಣ ಕರ್ಕೊಂಡು ಬರಲಿಕ್ಕೆ ಚತುರಂಗವರ ಸೈನ್ಯ ಬೇಕಾ? ಅಂದರೆ ಗೌರವ, ಅಲ್ಲಿ ಭಗವಂತ ಬರ್ತಾ ಇರ್ತಾನೆ ಅಂತ. ಆ ರೀತಿಯಲ್ಲಿ ರಾಮಾಯಣದಲ್ಲಿ ಅನೇಕ ಅಪೂರ್ವ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ತದನಂತರ ಸೂರ್ಯವಂಶ ಸುಮತಿರಾಜರ ಪರ್ಯಂತ ಬಂತು ಅಂತ ತಿಳಿಸಿಕೊಟ್ಟು ಕೊನೆಗೆ ಮತ್ತೂ ಇಲ್ಲಿ ಹೇಳ್ತಾ ಇದ್ದಾರೆ, ಚಂದ್ರವಂಶವನ್ನ ಶುರು ಮಾಡ್ತಾ ಇದ್ದಾರೆ. ಅತ್ರಿ ಮಹರ್ಷಿಗಳ ಕಣ್ಣಿಂದ ಅದ್ಭುತವಾದ ತಪಸ್ಸನ್ನು ಮಾಡುತ್ತಾರೆ. ಒಂದು ಪಾದದ ಮೇಲೆ ನಿಂತು ತಪಸ್ಸು ಮಾಡಿದಂಥ ಆ ಅತ್ರಿ ಮಹರ್ಷಿಗಳ ತಪಶಕ್ತಿ ಅವರ ಕಣ್ಣಿಂದಲೇ ಹೊರಗೆ ಬಂತು. ಆ ಕಣ್ಣಿಂದ ಹೊರಬಂದದ್ದೇ ಚಂದ್ರ ಅಂತ ಹೇಳ್ತಾ ಇದ್ದಾರೆ. ಚಂದ್ರ ದೇವರು ಅದ್ಭುತವಾಗಿರತಕ್ಕಂಥ ಬುಧನನ್ನ ಪಡೀತಾ ಇದ್ದಾರೆ. ಬುಧನನ್ನ ಪಡೆದ ಮೇಲೆ ಬುಧನಿಂದ ಪುರೂರವ ಬರ್ತಾ ಇದ್ದಾನೆ ಇಲಾ ದೇವಿಯಲ್ಲಿ. ಪುರೂರವ ಆ ವಂಶದಲ್ಲಿ ಬಂದವನೇ ಯಯಾತಿ ಮಹಾರಾಜ ಅಂತ ಹೇಳ್ತಾರೆ. ನಹುಷ, ನಹುಷನ ಮಗ ಯಯಾತಿ. ಯಯಾತಿ ಮಹಾರಾಜರ ಚರಿತ್ರೆಯನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಯಯಾತಿ ಮಹಾರಾಜ ಬೇಟೆಗಾಗಿ ಬಂದವ, ಅಲ್ಲಿ ಭಾವಿಯಲ್ಲಿ ದೇವಯಾನಿ ಇರ್ತಾಳೆ, ವೃಷಭರ್ವರಾಜನ ಮಗಳು ಶರ್ಮಿಷ್ಠ ಮತ್ತು ದೇವಯಾನಿ ಇಬ್ಬರು ತನ್ನ ತಮ್ಮ ಸಖಿಯರಿಂದ ಕೂಡಿಕೊಂಡು ಸ್ನಾನಕ್ಕೆ ಹೋದಾಗ ಗಂಧರ್ವರಲ್ಲಿ ಬಂದರೆ ಎಲ್ಲರೂ ಕೂಡ ವಸ್ತ್ರಗಳನ್ನು ತಗೊಳ್ಳಿಕ್ಕೆ ಮೇಲೆ ಬರುತ್ತಾರೆ. ಅಂಥ ಕಾಲಕ್ಕೆ ಶರ್ಮಿಷ್ಠ ದೇವಯಾನಿ ವಸ್ತ್ರವನ್ನ ಗಡಿಬಿಡಿಯಲ್ಲಿ ಉಟ್ಟು ಬಿಡುತ್ತಾಳೆ. ಅವಾಗ ದೇವಯಾನಿ ಹೇಳುತ್ತಾಳೆ, ನೀನು ಕ್ಷತ್ರಿಯ ಕನ್ಯಾ, ರಾಕ್ಷಸ ಕನ್ಯಾ, ನಾನು ಬ್ರಾಹ್ಮಣ ಕನ್ಯಾ, ನನ್ನ ವಸ್ತ್ರ ನೀನು ಉಟ್ಟಿದ್ದೀಯ, ನಿನ್ನ ವಸ್ತ್ರ ನಾನು ಉಡ್ಲಿಕ್ಕಿಲ್ಲ, ನನಗೆ ವಸ್ತ್ರ ಇಲ್ಲ ಅಂತ ಹೇಳಿದರೆ ಅವಾಗ ಶರ್ಮಿಷ್ಠೆ ರಾಜನ ಮಗಳಲ್ಲ, ಚೂರು ದರ್ಪದಿಂದ ದೇವಯಾನಿಯನ್ನ, ವಿವಸ್ತ್ರಳಾಗಿರತಕ್ಕಂಥ ದೇವಯಾನಿಯನ್ನ ಬಾವಿಯಲ್ಲಿ ದೂಡಿ ಹೋಗಿಬಿಡ್ತಾಳೆ. ಅವಾಗ ಅಲ್ಲಿ ಬಾವಿಯಲ್ಲಿರತಕ್ಕಂಥ ದೇವಯಾನಿ ಚೀರತಾಗಿದ್ದರೆ ಬಂದವನೇ ಯಯಾತಿ ಮಹಾರಾಜ ಕೈ ಹಿಡಿದು ಎತ್ತಾನೆ. ಅವಾಗ ಹೇಳುತ್ತಾಳೆ, ಕೈ ಹಿಡಿದಿದ್ದೀಯಾ, ಕೈ ಹಿಡಿಯಬೇಕು ಅಂತ. ಶುಕ್ರಾಚಾರ್ಯರು ಹೇಳುತ್ತಾರೆ, ಮದುವೆ ಆಗ್ತಾರೆ. ಅವಾಗ ದೇವಯಾನಿ ಬಲವಂತದಿಂದ ಶುಕ್ರಾಚಾರ್ಯರು ನಾನು ಹೊರಟು ಹೋಗ್ತೇನೆ ಅಂತ ನಿಂತಾಗ ವೃಷಭರ್ವರಾಜ ತಲೆಬಾಗ್ತಾನೆ, ನನ್ನ ಮಗಳ ತಪ್ಪಿಗೆ ಕ್ಷಮಾ ಮಾಡಿ ಅಂತ ಹೇಳಿದಾಗ ದೇವಯಾನಿ ಷರತ್ತು ಹಾಕ್ತಾಳೆ, ನನ್ನ ಮದುವೆ ಆಗಿ ಹೋಗುವಾಗ ಸೇವಕಳಾಗಿ ಸೇವಕಿಯಾಗಿ ಬರಬೇಕು ನಿನ್ನ ಮಗಳು. ಒಪ್ಪತಾನೆ, ಶರ್ಮಿಷ್ಠೆ ಸೇವಕಿಯಾಗಿ ಬರ್ತಾ ಇದ್ದಾಳೆ. ಕೊನೆಗೆ ಯಯಾತಿ ಮಹಾರಾಜರತ್ತ ಶರ್ಮಿಷ್ಠ ಬರ್ತಾಳೆ, ನಾನು ಕ್ಷತ್ರಿಯ ಕನ್ಯಾ, ನೀನು ಕ್ಷತ್ರಿಯ, ಧರ್ಮ ಪಾಲನೆ ಮಾಡಬೇಕಾದ ಸರಿಯೋ ಅಲ್ಲವೋ, ನನ್ನನ್ನ ನೀನು ಮದುವೆ ಆಗಬೇಕು, ಗಾಂಧರ್ವ ವಿಧಿಯಿಂದ ಆದರೂ ಆಗಬೇಕು ಅಂತ ಹೇಳಿದಾಗ ಬಿಸಿ ತುಪ್ಪ, ಧರ್ಮ ಬಿಟ್ರೆ ಧರ್ಮಚ್ಯುತಿ ಆಗುತ್ತೆ, ಕಟ್ಟಿಕೊಂಡ್ರೆ ಹೇಳುತ್ತಾರೆ ಯಾರು, ಶುಕ್ರಾಚಾರ್ಯರು, ಎಂಥ ಪರಿಸ್ಥಿತಿಯಲ್ಲೂ ಇವಳನ್ನ ಸ್ವೀಕಾರ ಮಾಡಬಾರದು ಅಂತ ಹೇಳಿಯೇ ಕಳಿಸ್ತಾರೆ. ಸ್ವೀಕಾರ ಮಾಡಿದರೆ ಶಾಪ ಬರುತ್ತೆ, ಮಾಡದಿದ್ರೆ ಧರ್ಮ ಹೋಗುತ್ತೆ, ಏನು ಮಾಡಬೇಕು? ಅವಾಗೇ ಶಾಪ ಬರುವುದಕ್ಕಿಂತ, ಅಂದರೆ ಧರ್ಮ ಬಿಡೋದಕ್ಕಿಂತ ಶಾಪ ಬರುವುದೇ ಉತ್ತಮ ಅಂತ ತಿಳ್ಕೊಂಡು ಆಕೆಯನ್ನು ಸ್ವೀಕಾರ ಮಾಡುತ್ತಾರೆ. ಅದೇನಾಗುತ್ತೆ, ರಹಸ್ಯವಾಗಿ ಗಾಂಧರ್ವ ವಿಧಿಯಿಂದ ಸ್ವೀಕಾರ ಮಾಡುತ್ತಾರೆ, ಮಕ್ಕಳಾಗ್ತಾರೆ, ಮೂರು ಜನ ಮಕ್ಕಳು. ಒಂದು ದಿವಸ ದೇವಯಾನ ಜೊತೆಗೆ ಯಯಾತಿ ಮಹಾರಾಜ ಉದ್ಯಾನವನದಲ್ಲಿ ಆಟ ಆಡ್ತಾ ಇರ್ತಾನೆ, ವಿಹಾರ ಮಾಡುತ್ತಾ ಇದ್ರೆ ಮೂರು ಜನ ಹುಡುಗರು ಅಲ್ಲಿ ಆಟ ಆಡ್ತಾ ಇರ್ತಾರೆ. ಯಾರು ಚೆನ್ನಾಗಿದ್ದಾರಲ್ಲ ಅಂತ ಇಬ್ಬರು ನೋಡ್ತಾ ಇಬ್ಬರಲ್ಲ ಯಾರು ದೇವಯಾನ ನೋಡ್ತಾ ಇರ್ತಾಳೆ. ಯಾರು ಈ ಮಕ್ಕಳು ಚೆನ್ನಾಗಿದ್ದಾರಲ್ಲ ಅಂತ ನೋಡ್ತಾ ಇರುವಾಗ ಆ ಚೆಂಡು ಈ ರಾಜನ ತಲೆ ಬಂದು ಬೀಳುತ್ತೆ. ಆ ಮಕ್ಕಳು ಬರ್ತಾರೆ, ಅಪ್ಪ ಅಂತ ಈತನ ಹಿಡ್ಕೊಳ್ತಾರೆ. ಇದೇನಿದು, ಬೇರೆ ಹುಡುಗರು ಯಾರು ನಿನ್ನ ಅಪ್ಪ ಅಂತ ಇದ್ದಾರಲ್ಲ ಅಂತ ಸಂಶಯ ಶುರುವಾಯಿತು. ಗೊತ್ತಾಯಿತು ಶರ್ಮಿಷ್ಠೆಯ ಮಕ್ಕಳು ಅಂತ ಗೊತ್ತಾಯಿತು. ಆಗ ಶುಕ್ರಾಚಾರ್ಯರಿಗೆ ಹೇಳ್ತಾಳಾಕಿ, ಅವರು ಸಿಟ್ಟಿನಿಂದ ಶಾಪ ಕೊಡ್ತಾರೆ, ಯೌವನದಲ್ಲಿದ್ದೀಯಾ, ನಿನ್ನ ಮದ ಜಾಸ್ತಿ ಆಗಿದೆ, ನಾನು ಹೇಳಿದ್ದು ಕೇಳಿಲ್ಲ, ಅದಕ್ಕೆ ನಿನ್ನ ಯೌವನ ಹೋಗಿಬಿಡ್ಲಿ, ಮುದಿತನ ಬರಲಿ ಎಂದು ಶಾಪ ಕೊಡ್ತಾರೆ. ಅವಾಗೆ ರಾಜ ಕೇಳಿಕೊಳ್ತಾನೆ, ತಪ್ಪಾಯಿತು ಅಂದರೆ ಸರಿ, ನಿನ್ನ ಮುದಿತನ ತಗೊಂಡು ಯೌವನ ಕೊಡೋರು ಯಾರಾದರೂ ಇದ್ರೆ ಕೊಡಲಿ ಎಂದು. ನೋಡಿ ಅಂತ ತಪಶಕ್ತಿ ಶುಕ್ರಾಚಾರ್ಯರದ್ದು. ಅವಾಗೆ ಬರ್ತಾನೆ ಮಹಾರಾಜ, ಯಯಾತಿ ಮಹಾರಾಜ ತನ್ನ ಮಕ್ಕಳ ಹತ್ರ ಎಲ್ಲ ಬರ್ತಾನೆ, ಎಲ್ಲರೂ ಕೇಳ್ತಾನೆ, ನನ್ನ ಮುದಿತನ ತಗೊಂಡು ಯೌವನ ಕೊಡ್ತೀರಾ? ಅವರೆಲ್ಲರೂ ಹೇಳುತ್ತಾರೆ, ಅಪ್ಪ ಕೇಳಬೇಕಾದ ಮಾತಾ ಇದು, ಮಕ್ಕಳು ನಾವು ಯೌವನದಲ್ಲಿದ್ದು ಚೆನ್ನಾಗಿರಬೇಕು, ಮುದಿತನ ಬಂದಿದೆ, ಮುದಿತನ ಯಾರಯ್ಯ ಸ್ವೀಕಾರ ಮಾಡುತ್ತಾರೆ? ಯೌವನದಲ್ಲಿದ್ದಾಗ ಎರಡೆರಡು ಮೂರು ಮೂರು ಪಾವಟಿಗೆ ಹಾರತಾ ಹೋಗೋದು, ಮುದಿತನ ಬಂದರೆ ಒಂದು ಪಾವಟಿಗೆ ಹೇಳಲಿಕ್ಕೂ ಕಾಲು ನೋವು ಕೈ ನೋವು ಅಪ್ಪ ಅಪ್ಪ ಅಂತ ಒದ್ದಾಡ್ತಾ ಇರ್ತೀವಿ. ಹಾಗಾದರೆ ಯಾರು ಕೇಳುತ್ತಾರೆ ಈ ಮುದಿತನವನ್ನ? ಕೇಳಬೇಡಿ ಅಂತ ಹೇಳಿದಾಗ ಕೊನೆಯವನ ಹತ್ರ ಬರ್ತಾ ಇದ್ದಾರೆ, ಪೂರ್ವಿನ ಹತ್ರ. ಏನಪ್ಪ ನೀನಾದ್ರೂ ಕೊಡ್ತೀಯ ಅಂದರೆ, ನಿಮ್ಮ ಸೇವಾ ಮಾಡುವುದೇ ನನ್ನ ಪೂರ್ವಜನ್ಮ ಮಾಡಿದ ಪುಣ್ಯದ ಭಾಗ್ಯ ಅಂತ ತಿಳಿದುಕೊಂಡು ಇಡೀ ತನ್ನ ಯೌವನವನ್ನ ಕೊಡುತ್ತಾರೆ. ಆ ಯೌವನವನ್ನ ಸ್ವೀಕಾರ ಮಾಡಿ ಅನೇಕ ವರ್ಷಗಳ ಕಾಲ ಭೋಗ ಪಡುತ್ತಾರೆ. ಇಷ್ಟೇ ತಾತ್ಪರ್ಯ ಅವರಲ್ಲಿ. ವೈರಾಗ್ಯ ಎಂಬುದು ಭೋಗ ಪಟ್ಟು ಪಟ್ಟು ಬರಬೇಕು ಎಂಬ ಕಲ್ಪನೆ ಇತ್ತು ರಾಜನಲ್ಲಿ. ಭೋಗ ಪಟ್ಟು ಪಟ್ಟು ಸಾಕಾಗಿ ಹೋಯಿತು. ಕೊನೆಗೆ ಅವರ ಯೌವನ ಮಗನಿಗೆ ಕೊಟ್ರು, ರಾಜ್ಯವನ್ನು ಆತನಿಗೆ ಕೊಟ್ರು, ಮಿಕ್ಕವರಿಗೆ ಸಂತತಿ ಇಲ್ಲದಿರಲಿ ಅಂತ ಹೇಳಿದ್ರು. ಆ ಸಂತತಿ ಬಂದರೂ ಇವರಲ್ಲೇ ಸೇರಿಬಿಡಿತು, ಕೊನೆಗೆ ಯಾರ ಸಂತತಿ ಉಳಿಯಲಿಲ್ಲ, ಪೂರ್ವಿನ ಸಂತತಿ ಮಾತ್ರ ಉಳಿಯಿತು. ಅಲ್ಲಿ ಹೇಳುತ್ತಾರೆ, ರಾಜನ ಬಾಯಿಯಿಂದ ಬರುತ್ತಾ ಇದೆ, ಅಯ್ಯ ಈ ಸುಖ ಪಟ್ಟು ಪಟ್ಟು ವೈರಾಗ್ಯ ಬರಬೇಕು ಎಂಬುದು ವ್ಯರ್ಥ ಪ್ರಯತ್ನ. ಹೇಗೆ? ಹವಿಷ ಕೃಷ್ಣ ವರ್ತಮೇವ, ಅಗ್ನಿ ದಳ್ಳುರಿ ಚೆನ್ನಾಗಿ ಉರಿತಾ ಇದೆ, ಅದನ್ನ ತುಪ್ಪದಿಂದ, ಎಂಥ ತುಪ್ಪ, ತುಂತುರು ತುಪ್ಪದಿಂದ, ಸುಮ್ಮನೆ ಹೀಗೆ ಹಾಕ್ತಾ ಇರಬೇಕು, ಅಂಥ ತುಪ್ಪದಿಂದ ಶಾಂತ ಮಾಡಲಿಕ್ಕೆ ನೋಡಿದ್ರೆ ಇನ್ನಷ್ಟು ಉರಿಯುತ್ತೆ. ಆ ಥರ ನಾವು ಈ ಸಂಸಾರದಲ್ಲಿ ಬರುವ ಸುಖ ತುಂತುರು ತುಪ್ಪದಂತೆ, ಈ ಕಾಮ ಅಂದ್ರೆ ಬಯಕೆ ಏನಿದೆ ಅದು ಬೆಂಕಿ ಅಂತ ಉರಿಯುತ್ತಾ, ಇದನ್ನು ಶಾಂತ ಮಾಡಲಿಕ್ಕಾಗಲ್ಲ. ಆದ್ದರಿಂದ ಇದನ್ನ ಜ್ಞಾನದಿಂದ ನಿಗ್ರಹ ಮಾಡುವುದೇ ಸರಿ, ವೈರಾಗ್ಯ ಬರುತ್ತೆ, ಅನುಭವಿಸಿ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಧರೆ ಸವೆಯಿತು, ಮೇರುಗಿರಿ ಸವೆಯಿತು, ಮಂಧರ ಪರ್ವತ ಸವೆಯಿತು, ನೋಡು ಭಂಡು ಮನ ಸವಿಯದೋ ವಿಜಯ ವಿಠಲ ಅಂತ ಹೇಳುತ್ತಾರೆ. ಹೌದು, ಆ ರೀತಿಯಲ್ಲಿ ಯಯಾತಿ ಮಹಾರಾಜರ ಮಕ್ಕಳಾಗಿರತಕ್ಕಂಥ ಪೂರ್ವಿನ ವಂಶದಲ್ಲಿ ಬಂದವರೇ ಕ್ರೋಷ್ಟು ಅಂಜಿಕ ಮೊದಲಾದಂಥವರು, ಅಲ್ಲಿ ಬಂದವರೇ ಯದುಗಳು, ಅವರೇ ಯಾದವರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಬಂದವನೇ ನಮ್ಮ ಸ್ವಾಮಿ ಶ್ರೀಕೃಷ್ಣ ಅಂತ ತಿಳಿಸಿಕೊಟ್ಟಾಗ, ಕೃಷ್ಣನ ಚರಿತ್ರೆಯನ್ನ ತಿಳಿಸಿ ಅಂತ ಪ್ರಶ್ನೆ ಮಾಡಿದಾಗ ಹೇಳ್ತಾ ಇದ್ದಾರೆ, ಎಲ್ಲ ದೇವತೆಗಳು ಸೇರತಾ ಇದ್ದಾರೆ, ಭೂದೇವಿ ಬರ್ತಾ ಇದ್ದಾಳೆ, ಗೋ ರೂಪದಲ್ಲಿ ಬಂದು ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ, ದೇವರನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಭೂಮಿಯ ಮೇಲೆ ದೈತ್ಯರೆಲ್ಲ ರಾಜರ ರೂಪದಲ್ಲಿ ಬಂದಿದ್ದಾರೆ, ಅವರ ಭಾರ ಜಾಸ್ತಿಯಾಗಿದೆ, ಭೂಭಾರವನ್ನ ಹರಣ ಮಾಡಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಬಂದರು. ಅವಾಗ ಹೇಳುತ್ತಾರೆ, ಪರ್ವತಗಳೇ ಹೊತ್ತಿದ್ದಾಳಾಕಿ, ಏನು ಒಂದ ಎರಡ, ಎಷ್ಟು ಪರ್ವತಗಳು ಹೊತ್ತಿದ್ದಾಳೆ, ಪರ್ವತ ಹೊತ್ತಂತ ಆಕೆಗೆ ಈ ಮನುಷ್ಯರ ರೂಪದಲ್ಲಿರುವ ಈ ರಾಜರೆಲ್ಲ ಕೂಡ ಹೆಚ್ಚು ಭಾರನ ರೇ ಹೇಳುತ್ತಾರೆ ವಾದಿರಾದರೂ ಸುಂದರವಾಗಿ ಹೇಳುತ್ತಾರೆ. ಆಕೆಗೆ ಭಾರ ಆದದ್ದು ಹೇಗೆ ಅಂದರೆ, ಮನೆಯಲ್ಲಿ ಹೆಣ್ಣು ಮಕ್ಕಳಿರ್ತಾರೆ, ಹೆಣ್ಣು ಮಕ್ಕಳು ಮನೆಗೆ ಬಂದವರಿಗೆಲ್ಲ ಅಡಿಗೆ ಮಾಡಿ ಹಾಕ್ತಾರೆ, ಎಲ್ಲವೂ ಮಾಡುತ್ತಾರೆ, ಚೆನ್ನಾಗಿರುತ್ತೆ. ಆದರೆ ಅದರಲ್ಲಿ ಒಬ್ಬರು ಗಂಡನನ್ನ, ತನ್ನ ಗಂಡನನ್ನೇ ಬೈಯುವವರು ಮನೆಗೆ ಬಂದ್ರೆ, ಆ ಒಬ್ಬರಿಗೆ ಅಡಿಗೆ ಮಾಡಿ ಹಾಕ್ಲೇಬೇಕಾದ ಪರಿಸ್ಥಿತಿ ಬಂದ್ರೆ ಅವರಿಗದು ಬಹಳ ದುಃಖಕರ. ಯಾವಾಗ ಹೋಗ್ತಾರಾ ಹೋಗ್ತಾರಾ ಅಂತ ನೋಡ್ತಾ ಇರ್ತಾರೆ, ಅವರನ್ನ ಗೊತ್ತು, ಇವರು ಬೈಯುವರೇ ಗಂಡನನ್ನ ಅಂತ ಗೊತ್ತು, ಅವ್ರಿಗೆ ಅನ್ನ ಹಾಕ್ಬೇಕು. ಅವಾಗ ಬೇಡಪ್ಪ ಬಹಳ ಕಷ್ಟ ಆಗಿದೆ, ಅಲ್ಲ ರೀ 20 ದಿನಕ್ಕೆ ಅಡಿಗೆ ಮಾಡ್ತೀರಾ, ಒಬ್ಬರು ಹೆಚ್ಚಾದರ ಅಂದ್ರೆ ಒಬ್ಬರಿಗೆ ಅಡಿಗೆ ಮಾಡಿ ಹಾಕುವುದು ಹೆಚ್ಚಲ್ಲ, ಆ ವ್ಯಕ್ತಿಯ ಪ್ರವರ್ತನೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಇವರೆಲ್ಲ ಏನು ಮಾಡ್ತಾ ಇದ್ದಾರೆ, ನಾನೇ ದೇವರು ಅನ್ನುವರೇ ಎಲ್ಲರೂ ಬಂದಿದ್ದಾರೆ. ಅವರ ಪ್ರವೃತ್ತಿಯನ್ನ ತಡೆಯಲಾರದೆ ಹಾಕಿ ಭಗವಂತನ ಶರಣಾಗತರಾಗ್ತಾ ಇದ್ದಾರೆ. ಸರಿ, ಮಾಮೂಲು ರೂಪದಲ್ಲಿ ಬರಬಹುದಲ್ಲ, ಗೋ ರೂಪದಲ್ಲಿ ಯಾಕೆ ಬರಬೇಕು? ದೇವರಿಗೆ ಗೊತ್ತಾಗಲ್ವಾ ಭೂದೇವಿ ಅಂತ? ಅಂದರೆ ಇಲ್ಲ, ಗೋಪಾಲಕನಾಗಿ ಬಾರಯ್ಯ. ಅಷ್ಟೇ ಅಲ್ಲ, ವೇದಗಳೆಲ್ಲ ಇವರು ನಾನಾ ಕೈ ಹಾಕಿ ವೇದಗಳಿಗೆ ಅವಭ್ರಷ್ಟವಾಗಿರತಕ್ಕಂತಹ ವ್ಯಾಖ್ಯಾನ ಬರೀತಾ ಇದ್ದಾರೆ. ಆ ವೇದಗಳನ್ನ ಉದ್ಧಾರ ಮಾಡಲಿಕ್ಕೆ ಬಾರಯ್ಯ ಅನ್ನುವ ಸೂಚನೆಯಂತೆ ಗೋ ರೂಪದಲ್ಲಿ ಭಗವಂತನಿಗೆ ಆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಭಗವಂತನಿಗೆ ಆತಂತೂ ಗೋ ಬ್ರಾಹ್ಮಣ ಪ್ರಿಯ, ಆದ್ದರಿಂದ ಭಗವಂತ ಅಪ್ಪಣೆ ಕೊಡ್ತಾ ಇದ್ದಾನೆ, ಹೆದರಬೇಡಿ ನಾನು ಬರ್ತಾ ಇದ್ದೇನೆ, ಅಲ್ಲಲ್ಲಿ ವಂಶಗಳಲ್ಲಿ ನೀವೆಲ್ಲ ಹುಟ್ಟಿ ಬನ್ನಿ, ನಾನು ಬರ್ತೇನೆ. ದೇವಮಾಯಿಯನ್ನ ಕರೆದ, ಹೇಳ್ತಾ ಇದ್ದಾನೆ, ನೀನು ಹೋಗಿ ಯಶೋಧಾದೇವಿಯ ಗರ್ಭದಲ್ಲಿ ಜನಿಸು, ನಾನು ದೇವಕೀ ದೇವಿ ಗರ್ಭದಲ್ಲಿ ಬರ್ತೇನೆ, ಇಲ್ಲಿಂದ ಅಲ್ಲಿಗೆ ಬರ್ತೇನೆ, ನೀನು ಅಲ್ಲಿಂದ ಇಲ್ಲಿಗೆ ಬರಬೇಕು, ಅದಲು ಬದಲು ಆಗಬೇಕು. ಇನ್ನ ದೇವಕೀ ದೇವಿಯ ಗರ್ಭದಲ್ಲಿ ಮೊದಲ 6 ಜನ ಬರಬೇಕು. ಯಾರು ಬರ್ತಾರೆ ಎಂದು ಹೇಳುತ್ತಾರೆ? ಕಾಲನೇಮಿಯ ಮಕ್ಕಳು 6 ಜನ, ಷಡ್ಗರ್ಭರು ಅಂತ. ಅವರು ಆ ಹಿರಣ್ಯಕಶಿಪು ಇರುವ ಕಾಲಕ್ಕೇನೆ ಬ್ರಹ್ಮದೇವರ ಕುರಿತು ತಪಸ್ಸನ್ನ ಮಾಡಿ ಅವಧ್ಯತ್ವ ಸಾವಿಲ್ಲದ ವರ ಪಡೆದರು. ಹಿರಣ್ಯಕಶಿಪು ಕೇಳಿದ, ಎಲ್ಲಿ ಹೋಗಿ ಬರ್ತಾ ಇದ್ದೀರಾ ತಪಸ್ಸಿಗೆ? ಬ್ರಹ್ಮದೇವ ಕುರಿತ, ಹೌದು, ನನ್ನ ಪರ್ಮಿಷನ್ ತಗೊಳ್ಳದಾಗ ನೀವು ಹೋಗಿದ್ರಲ್ಲ, ಮತ್ತೇನು, ನನ್ನ ಕೇಳದೆ ತಪಸ್ಸು ಮಾಡಿದ್ದಿರಲ್ಲ, ಸಾವಿಲ್ಲದ ವರ ಪಡೆದರಲ್ಲ, ನಿಮ್ಮಪ್ಪನೇ ನಿಮ್ಮನ್ನ ಕೊಲ್ಲಲಿ ಎಂದು ಶಾಪ ಕೊಟ್ಟ. ಒಂದು ಕಡೆ ಬ್ರಹ್ಮದೇವರೊಳಗೆ ಸತ್ಯ ಮಾಡಬೇಕು, ಇನ್ನೊಂದು ಕಡೆ ಒಳಗೆ ಜಯ, ಆ ಜಯನ ಶಾಪನು ಕೂಡ ಅದು ಸತ್ಯ ಮಾಡಬೇಕು. ಅದಕ್ಕೇನು ಮಾಡಿದ್ರು, ಅವರನ್ನ ಹಾಗೆಯೇ ಇಟ್ಟಿದ್ದು ಒಂದು ರೂಪದಿಂದ ಅವರನ್ನ ಕರಕೊಂಡು ಬಂದು ದೇವಕೀ ದೇವಿಯ ಗರ್ಭದಲ್ಲಿ ತಂದು ಆ ಮಕ್ಕಳನ್ನ ಆ ಕಾಲನೇಮಿಯೇ ಕಂಸನಾಗಿ ಬಂದಿದ್ದ ಕಂಸನಿಂದ ಅವರನ್ನ ಕೊಲ್ಲಿಸಬೇಕು. ಇಷ್ಟು ವ್ಯವಸ್ಥ ಭಗವಂತ ಮಾಯೆ ಮೂಲಕ ಮಾಡಿಸ್ತಾ ಇದ್ದಾನೆ. ನಂತರ 7ನೇವ ಬಲರಾಮ ನೋಡಿ, ಇಬ್ಬರು ತಾಯಿಯಂದ್ರು ಒಬ್ಬನ್ನೇ ಮಗನಾಗಿ ಪಡೆಯಬೇಕು ಅಂತ ಅಂದುಕೊಂಡ್ರು. ಅಂದ್ರೆ ಮಗ ಅಂದ್ರೆ ದೇವಕೀ ದೇವಿ ಮಗನಾಗಿ ಮಗನಂತೆ ಬಂದ ಕೃಷ್ಣ ಯಶೋಧಾದೇವಿ ಹತ್ರ ಬೆಳೆದ, ಆತರ ಇಬ್ಬರು ತಾಯಿಯರಾಗುವುದು ಹಾಗಲ್ಲ, ಇಬ್ಬರ ತಾಯಿಯಂದ್ರ ಹೊಟ್ಟೆಯಲ್ಲೂ ಬೆಳಿಬೇಕು. ಇದು ವಿಚಿತ್ರ ನೋಡಿ, ಬಲರಾಮನನ್ನ ದೇವಕೀ ದೇವಿಯ ಗರ್ಭದಿಂದ ತೆಗೆದು ಅಲ್ಲಿ ಬೆಳೆದ, ಅಲ್ಲಿಂದ ತೆಗೆದು ರೋಹಿಣಿ ದೇವಿಯ ಗರ್ಭದಲ್ಲಿ ಬಲರಾಮನನ್ನ ಇಟ್ಟು ಮತ್ತು ಅಲ್ಲಿ ಹಡಿಯುವಂತೆ, ಇಬ್ಬರು ತಾಯಿಯಂದ್ರೂ ಹೊತ್ತ ಅದ್ಭುತವಾದ ಕೂಸು ಬಲರಾಮ. ಈ ರೀತಿಯಾಗಿರತಕ್ಕಂಥ ಬಲರಾಮ ದೇವರನ್ನ ಅದಕ್ಕೆ ಒಂದು ಹೊಟ್ಟೆಯಿಂದ ಇನ್ನೊಂದು ಹೊಟ್ಟೆಗೆ ಸೆಳೆದು ಕರಕೊಂಡು ಹೋದ್ದರಿಂದ ಸಂಕರ್ಷಣ ಅಂತ ಬಂತು, ಬಲರಾಮ ಅಂತ ಹೆಸರು ಬಂತು ಆತನಿಗೆ. ಈ ತರ ಕೃಷ್ಣ ವ್ಯವಸ್ಥೆ ಮಾಡಿದ. ಎಲ್ಲರೂ ಕೂಡ ಆಯಾ ವಂಶಗಳಲ್ಲಿ ದೇವತೆಗಳು ಬ್ರಹ್ಮದೇವರ ಆಜ್ಞೆಯಿಂದ ಎಲ್ಲರ ಅವತಾರ ಮಾಡುತ್ತಾ ಇದ್ದಾರೆ. ಕೃಷ್ಣ ಬರ್ತಾ ಇದ್ದಾನೆ, ಆದರೆ ಅದರ ಪೂರ್ವಪೀಠಿಕೆಯನ್ನು ಹೇಳುತ್ತಾರೆ. ಕಂಸ ದೇವಕಿ ದೇವಿ ವಸುದೇವರ ಮದುವೆ ಮಾಡಿಸಿ ಕರಕೊಂಡು ಬರ್ತಾ ಇದ್ದಾನೆ. ಕರಕೊಂಡು ಬರುವಾಗ ತಾನೇ ರಥವನ್ನ ನಡೆಸ್ತಾ ಕರಕೊಂಡು ಬರ್ತಾ ಇದ್ದಾನೆ. ಅದೇ ಅಂತ ಹೆಚ್ಚಿದ್ದೇನು ಅಂದ್ರೆ, ಈ ದೊಡ್ಡವರಿರ್ತಾರೆ VIPಗಳು ಅಂತ ಇರ್ತಾರೆ, ಅವರಿಗೆ ಒಂದು 20 ಜನ ಡ್ರೈವರ್ಸ್ ಇರ್ತಾರೆ, 20 ಕಾರ್ ಇರುತ್ತೆ. ಆದರೆ ತಮಗೆ ಬಹಳ ಬೇಕಾದವರು ಯಾರಾದ್ರೂ ಇದ್ರೆ ತಾವೇ ಡ್ರೈವಿಂಗ್ ಕೊಡ್ತಾರೆ. ಅವರೆಲ್ಲರೂ ಆಶ್ಚರ್ಯ, ಇವರೇ ಡ್ರೈವಿಂಗ್ ಮಾಡ್ತಾರಾ? ಆ ತರ ಕಂಸನೆ ತಾನೇ ರಥವನ್ನ ನಡೆಸ್ತಾ ಬರ್ತಾ ಇದ್ದಾನೆ. ಬರ್ತಾ ಬರ್ತಾ ಹಿಂದಕ್ಕೆ ತಿರುಗಿ ನೋಡ್ತಾ ಇದ್ದಾನಂತೆ. ಏನು ದೇವಕಿ ವಸುದೇವರು ಎಷ್ಟು ಚೆನ್ನಾಗಿದ್ದಾರಲ್ಲ, ನಾನು ಎಷ್ಟು ಅದ್ದೂರಿಯಾಗಿ ಮದುವೆ ಮಾಡಿದೆ ಅಂತ ನೋಡ್ತಾ ಸಂತೋಷ ಪಡ್ತಾ ಬರುವಾಗ ಅದು ಹೇಳ್ತಾರೆ, ದುಷ್ಟರ ಸಹವಾಸ ಯಾವಾಗಲೂ ಭೀಕರ. ಯಾವಾಗ ಸಂತೋಷವಾಗಿರುತ್ತಾರೋ ಯಾವ ತಲೆ ಹಾರಿಸ್ತಾರೋ ಗೊತ್ತಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಆಕಾಶವಾಣಿ ಆಗ್ತಾ ಇದೆ, ವಾಯುದೇವರೇ ಹೇಳ್ತಾ ಇದ್ದಾರೆ, ಹೇ ಕಂಸ, ಯಾವಳನ್ನ ನೀನು ಚೆನ್ನಾಗಿ ಮದುವೆ ಮಾಡಿಸಿ ನೋಡಿ ನೋಡಿ ಸಂತೋಷ ಪಡ್ತಾ ಇದ್ದೀಯೋ ಆಕೆಯ ಗರ್ಭ, ಅಷ್ಟಮ ಗರ್ಭ ನಿನಗೆ ಮಾರಕ ಅಂದ ಕೂಡಲೇ ಇವಳಿದ್ರೆ ತಾನೇ ಗರ್ಭ ಬರೋದು, ಇವಳನ್ನೇ ಕೊಂದು ಬಿಟ್ರೆ ಆಯಿತು ಅಂತ ಖಡ್ಗ ಎತ್ತಿ ಹೊರಟ. ಅವಾಗೆ ವಸುದೇವ ಹೇಳುತ್ತಾನೆ, ತಪ್ಪಯ್ಯ, ನೀ ಮಾಡ್ತಾ ಇರೋದು ವಂಶಕ್ಕೆ ಕಳಂಕ, ನಿನಗೆ ಬೇಕಾಗಿದ್ದೇನು ಮಕ್ಕಳು ತಾನೆ, ಇವಳನ್ನ ಬಿಟ್ಟು ಬಿಡು ಮಕ್ಕಳನ್ನ. ಆ 8ನೇ ಗರ್ಭ ಅಲ್ಲ, ಎಲ್ಲಾ ಗರ್ಭಗಳು ನಿನಗೆ ಕೊಡ್ತೇನೆ, ಎಲ್ಲಾ ಮಕ್ಕಳನ್ನು ಕೊಡ್ತೇನೆ, ಏನು ಬೇಕಾದ್ರೂ ಮಾಡು ಅಂದಾಗ ವಸುದೇವನ ಮಾತನ್ನು ನಂಬಿದ, ಸತ್ಯವಂತ ಅಂತ ತಿಳ್ಕೊಂಡ. ಆ ರೀತಿಯಲ್ಲಿ ಮನೆಗೆ ಕರ್ಕೊಂಡು ಹೋಗಿ ಗೃಹಬಂಧನ, ಹೌಸ್ ಅರೆಸ್ಟ್ ಅಂತ ಹೇಳ್ತಾರಲ್ಲ, ಆ ತರ ಮಾಡಿಟ್ಟ. ಅಂತ ಕಾಲಕ್ಕೆ ಭಗವಂತ ವಿಶೇಷವಾಗಿ ಒಬ್ಬೊಬ್ಬ ಕೂಸನ್ನು ಕೊಡತಾ ಇದ್ದಾನೆ. ವಸುದೇವ ಮೊದಲನೆಯ ಕೂಸನ್ನ ತಂದು ಕಂಸನಿಗೆ ಕೊಟ್ಟ ಕೂಡಲೇ ಕಂಸ ಖುಷಿ ಪಡ್ತಾ ಇದ್ದಾನೆ. ಹಾ, ಒಳ್ಳೆ ಮಾತಿನ ಮೇಲೆ ನಿಂತಿದ್ಯಾ, ನನಗೆ ಬೇಕಾದ ಎಂಟನೇ ಕೂಸು, ಈ ಕೂಸು ತಗೊಂಡು ಹೋಗು, ನೀವು ಚೆನ್ನಾಗಿರಿ ಅಂತ ಹೇಳಿದ. ನಾರದರು ಓಡಿ ಬಂದರು, ಏನ್ ಮಾಡ್ತಾ ಇದೀಯ ನೀನು, ಇವರೆಲ್ಲ ದೇವತೆಗಳು, ನಿನ್ನ ಶತ್ರುಗಳು, ಇವರು ಕೊಂದು ಬಿಡು, ಯಾಕೆ ಕಾಲನೇಮಿಯಿಂದ ಅವರ ಸಂಹಾರ ಆಗಬೇಕು. ಆ ರೀತಿ ಮಾಡಿಸಿದಾಗ ಮಗುವನ್ನ ಕೊಂದ, ಆ ರೀತಿಯಲ್ಲಿ ಆರು ಜನ ಮಕ್ಕಳನ್ನ ಅಪ್ಪಳಿಸಿ ಹಾಕಿ ಕೊಂದ ಆ ಕಂಸ. ಏಳನೆಯವನಾಗಿರ್ತಕ್ಕಂಥ ಬಲರಾಮ ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಹೊರಟ. ಎಂಟನೆಯವನಾಗಿ ಸ್ವಾಮಿ ಬರ್ತಾ ಇದ್ದಾನೆ. ದೇವಕಿ ದೇವಿಯ ಗರ್ಭದಲ್ಲಿ ಭಗವಂತ ಬಂದು ನಿಲ್ಲತಾ ಇದ್ದಾನೆ. ನಿಂತ ಕೂಡಲೇ ಬ್ರಹ್ಮ ದೇವರು ಬರ್ತಾ ಇದ್ದಾರೆ, ಭಗವಂತನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಗರ್ಭಸ್ತುತಿ ಅಂತ ಹೇಳುತ್ತಾರೆ. ಆ ಗರ್ಭದಲ್ಲಿರತಕ್ಕಂತಹ ಭಗವಂತನ ಸ್ತೋತ್ರ ಮಾಡಿದರೆ ಭಗವಂತ ಪ್ರಾದುರ್ಭೂತನಾಗಿ ನಿಂತ ಶಂಖ ಚಕ್ರ ಗದಾಧಾರಿಯಾಗಿ ನಿಲ್ಲತಾ ಇದ್ದಾನೆ. ಇಲ್ಲ ಕೃಷ್ಣ, ನಮ್ಮಂತೆ ಹುಟ್ಟಿದವಾ ಅಂತ ಯಾರಾದರೂ ಹೇಳಿದರೆ ಉತ್ತರ ಕೊಡುತ್ತಾರೆ ವಾದ್ಯರಾದರು. ಆತ ಮೈ ತುಂಬಾ ಆಭರಣ ಹಾಕೊಂಡು ಹುಟ್ಟಿದ ಕೂಸು. ಹುಟ್ಟೋ ಕಾಲಕ್ಕೇನೆ ಆಭರಣ ಹಾಕೊಂಡು ಹೊಟ್ಟಬೇಕಾದ್ರೆ ತಾಯಿ ಬಯಕೆಗೆ ಎಷ್ಟು ಬಂಗಾರ ತಿಂದಿರಬೇಕು ಅಂತ ಕೇಳುತ್ತಾರೆ. ಆ ರೀತಿಯಲ್ಲಿ ಸ್ವಾಮಿ ಬಂದ, ಅಭಯ ಕೊಟ್ಟ, ಚಿಕ್ಕ ಮಗುವಾಗಿ ಮಲಗಿದ. ಹೇಳಿದ, ನನ್ನನ್ನ ಕರೆದುಕೊಂಡು ಹೋಗಿ ಯಶೋಧಾದೇವಿಯ ಮಡಿಯಲ್ಲಿ ಬಿಟ್ಟು ಆ ಮಗುವನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ವಸುದೇವ ಹೊರಡತಾಗಿದ್ದಾನೆ. ಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು.